ಉತ್ತಮಂ ಅಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ ಮಿಥ್ಯಾ ಸಿದ್ಧಾಂತ ದುಧ್ವಾಂತ ವಿಧ್ವಂಸ ಚಕ್ಷಣಃ ವಿಜಯತೀರ್ಥಾಖ್ಯ ತನಿರ್ಭಾಸತಾಂ ನೋ ಹೃದಂಬರೇ ಅತ್ಯಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿಗತ ಕೇಸರಿ ವ್ಯಾಸತೀರ್ಥ ಹೃಡ್ಭೂಯಾದ ಸ್ಮೃತಿಷ್ಠಾತ ಸಿದ್ಧಯೇ ತಪೋ ವಿದ್ಯಾ ವಿರಕ್ತಿಯಾದಿ ಸದ್ಗುಣೋಕಾಕರಾನಹಂ ವಾದಿರಾಜ ಗುರುನ್ ವಂದೇ ಹೈಕೃತಾಶ್ರಯಾನ್ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿ ಧ್ವಾಂತರವಯೇ ವೈಷ್ಣವೇಂದ್ರೀವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತಯಾಳವೇ ಆಪಾದಮೌಳಿ ಪರ್ಯಂತಂ ಗುರುನಾಮಾಕ್ತಿಂ ಸ್ಮರೇ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತ ಮನೋರಥಾಃ ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಇವತ್ತು ಭಾಗವತದಿಂದ ಕಪಿಲಗೀತೆ ಅಂತ ಪ್ರಸಿದ್ಧವಾಗಿರುವಂತಹದ್ದು, ಆಕ್ಚುಲಾಗಿ ಈ ಕಪಿಲಗೀತೆ ಅಂದ್ರೆ ಇದು ಅನೇಕ ಅಧ್ಯಾಯಗಳಲ್ಲಿ ಆಕ್ಚುಲಾಗಿ ಮೂರನೇ ಸ್ಕಂದದಲ್ಲಿ ಬರುವಂತಹದ್ದು. ಮೂರನೇ ಸ್ಕಂದದಲ್ಲಿ 25ನೇ ಅಧ್ಯಾಯದಿಂದ 33ನೇ ಅಧ್ಯಾಯದವರೆಗೂ ಸುಮಾರಾಗಿ 9 ಅಧ್ಯಾಯಗಳಲ್ಲಿ ಬರುವಂತಹ ವಿಷಯ ಇದು ಕಪಿಲಗೀತೆ ಅಂದ್ರೆ. ಆದ್ರೆ ಇದರಲ್ಲಿ ಕೆಲವು ಶ್ಲೋಕಗಳು ಬಹಳ ಸಂಚಿಂತೆಯೇ ಭಗವತ ಶರಣಾರ್ಥ ಅಲ್ಲಿ ಇರುವಂತಹ ಒಂದು ಅಲ್ಲಿನೊಂದು 8-10 ಶ್ಲೋಕಗಳು ಪ್ರಸಿದ್ಧವಾಗಿರುವಂತಹದ್ದು. ನಾವು ಭಗವದ್ಗೀತೆ ಅಂತ ಹೇಳಕ್ಕೂ ಭಗವದ್ಗೀತೆಯಲ್ಲಿ ಊರ್ಧ್ವಮಂತ ಶಾಖಮಂತೋ ಯಾವ್ದೋ ನಮಗೆ ಗೊತ್ತಿದ್ದು ಹೇಳಿದ್ರೆ ಇನ್ನೊಂದು ಇಷ್ಟೇನಾ ಭಗವದ್ಗೀತೆ ಇಲ್ಲ, ಅದು ಒಂದು ಅಧ್ಯಾಯ, ಅನೇಕ ಅಧ್ಯಾಯಗಳಿದೆ ಅಂತ ಹೇಗೆ ನಾವು ತಿಳ್ಕೋಬೇಕು. ಹಾಗೆ ಕಪಿಲಗೀತೆ ಅಂತ ಹೇಳಿದ್ರೆ ಇದು ಅನೇಕ ಅಧ್ಯಾಯಗಳಿಂದ ಕೂಡಿರುವಂತಹದ್ದು. ಆದ್ರೆ ಇವತ್ತು ನಾವು ಈ ಎಲ್ಲ ಅಧ್ಯಾಯಗಳನ್ನು ನೋಡ್ತಾ ಇಲ್ಲ. 25ನೇ ಅಧ್ಯಾಯ ಒಂದು ಸಮಯದಲ್ಲಿ ಅದು ಮಾಡಿದ್ವಿ, ಅದು ರೆಕಾರ್ಡಿಂಗ್ ನಲ್ಲಿ ಇದೆ ಅದು. ಅದಾದ್ಮೇಲೆ 26, 27, 28 ಅಧ್ಯಾಯಗಳು ಅವು ಕೂಡ ಕಪಿಲ ನಾಮಕ ಪರಮಾತ್ಮ ತನ್ನ ತಾಯಿಗೆ ಉಪದೇಶ ಮಾಡಿರುವಂತಹದ್ದು. ಅದಾದ್ಮೇಲೆ 29ನೇ ಅಧ್ಯಾಯ ಅದನ್ನು ಮಾತ್ರ ಅದರಲ್ಲಿ ಸುಮಾರು 44 ಶ್ಲೋಕಗಳಿವೆ. ಸೊ ಆ 44 ಶ್ಲೋಕಗಳನ್ನು ನಾವು ಸ್ವಲ್ಪ ಮಟ್ಟಿಗೆ ಚಿಂತನೆ ಮಾಡೋಣ. ಅದಕ್ಕೆ ಮುಂಚೆ ಈ ಗೀತೆ ಅಂತ ಹೇಳಿದ್ರೂ ನಮಗೆ ಭಗವದ್ಗೀತೆ ಅಂತ ಮನಸ್ಸಿಗೆ ಬರುತ್ತೆ. ಅನೇಕ ವಿಧವಾದ ಗೀತೆಗಳಿದೆ, ಗೋಪಿ ಗೀತೆ, ಭ್ರಮರ ಗೀತೆ, ವೇಣುಗೀತೆ, ಈ ವಿಧವಾಗಿ ಬೇರೆ ಬೇರೆ ಗೀತೆಗಳಿವೆ. ಅದರಲ್ಲಿ ಈ ಹಾಗೆ ಇದು ಉದ್ಧವ ಗೀತೆ ಅಂತಲೂ ಕೇಳಿದ್ದೀವಿ. ಇದು ಕಪಿಲ ಗೀತೆ, ಕಪಿಲ ನಾಮಕ ಪರಮಾತ್ಮ ಉಪದೇಶ ಮಾಡಿರುವಂತಹದ್ದು. ಕಪಿಲ ಅಂದಾಗಲೂ ಕೂಡ ನಮಗೆ ಎರಡು ಕಪಿಲ ಮಹರ್ಷಿಗಳಿಬ್ಬರು ಇದ್ದಾರೆ. ಕಪಿಲ ನಾಮಕ ಪರಮಾತ್ಮ ಕಪಿಲ ಮಹರ್ಷಿಯಾಗಿ ಅವತಾರ ಮಾಡಿದ್ದು ಕಪಿಲ ಒಂದು ಇದೆ. ಇನ್ನೊಂದು ಕಪಿಲ ಮಹರ್ಷಿ, ಪರಮಾತ್ಮನ ಅವತಾರವಾಗದೇ ಇರುವಂತಹ ಕಪಿಲ ಆ ಮಹರ್ಷಿ ಇದ್ದಾನೆ. ಆ ಪರಮಾತ್ಮನಾಗದೇ ಇರುವಂತಹ ಕಪಿಲ ನಿರೀಕ್ಷಾ ಸಾಂಖ್ಯೆಯನ್ನು ಮಾಡಿದ್ದಾನೆ. ಇಲ್ಲಿ ಕಪಿಲ ಪರಮಾತ್ಮ ಸಾಂಖ್ಯಶಾಸ್ತ್ರವನ್ನು ಬೋಧನೆ ಮಾಡ್ತೀನಿ ಅಂತ ಹೇಳಿ ಇದು ಶೇಷ್ವರ ಸಾಂಖ್ಯೆ ಅಂದ್ರೆ ಭಗವಂತನನ್ನು ಪ್ರತಿಪಾದನೆ ಮಾಡು, ಭಗವದ್ ಮಾರ್ಗವನ್ನು, ಮೋಕ್ಷ ಮಾರ್ಗವನ್ನು ತೋರಿಸುವಂತಹದ್ದು. ಇದು ಶೇಷ್ವರ ಸಾಂಖ್ಯ, ಸರಿಯಾದ ಜ್ಞಾನವನ್ನು ಕೊಡುವಂತಹದ್ದು. ಇದನ್ನು ಕಪಿಲ ನಾಮಕ ಪರಮಾತ್ಮ ತನ್ನ ತಾಯಿಯ ದೇವಗತಿಗೆ ಉಪದೇಶ ಮಾಡಿದ್ದಾನೆ. ಇದಕ್ಕೆ ಮುಂಚೆ ಈ ಕಪಿಲ ನಾಮಕ ಪರಮಾತ್ಮ ಭಾಗವತದಲ್ಲಿ ಪ್ರಸಂಗ ಬರುತ್ತೆ, ಎಲ್ಲಿ ಅವತಾರ ಮಾಡಿದ, ಹೇಗೆ ಅವತಾರ ಮಾಡಿದ, ಮುಂಚೆ ಹಿಂದಿನ ಸ್ವಲ್ಪ ಮಟ್ಟಿಗೆ ಸಂಕ್ಷೇಪವಾಗಿ ಆ ಅವತಾರ ಹೇಗಾಯಿತು ಏನು ಅನ್ನೋದನ್ನು ನೋಡೋಣ. ಬ್ರಹ್ಮನ ಮಗನಾಗಿ ಸ್ವಯಂಭೂ ಮನುವು ಅವತಾರ ಮಾಡ್ತಾನೆ. ಸ್ವಯಂಭೂ ಮನುವು ಆತನ ಹೆಂಡತಿ ಶತರೂಪಾದೇವಿ ಇವರಿಗೆ ಮಕ್ಕಳು, ಇಬ್ಬರು ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳಾಗ್ತಾರೆ. ಸೊ ಗಂಡು ಮಕ್ಕಳು ಪ್ರಿಯವ್ರತ, ಉತ್ಥಾನಪಾದ ಅನ್ನುವ 2 ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು, ದೇವಹೂತಿ, ಆಕೂತಿ, ಪ್ರಸೂತಿ ಅನ್ನುವರು. ಸೊ ಇಲ್ಲಿ ಭಗವಂತ ಈ ಸ್ವಯಂಭವ ಮನುವಿನ ಭಾಗ್ಯ ಅಂತಹದ್ದು, ಆ ಸ್ವಯಂಭವ ಮನುವಿಗೆ ಆ ವಂಶದಲ್ಲಿಯೇ ಭಗವಂತ 4 ವಿಧವಾಗಿ ಅವತಾರಗಳನ್ನು ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಭಗವಂತ ಎಷ್ಟು ಒಲಿದಿದ್ದಾನೆ ಅನ್ನೋದನ್ನು ನಾವು, ಸ್ವಯಂಭೂಮನ ಎಷ್ಟೊಂದು ಕೊಟ್ಟಿದ್ದಾನೆ ಅಂತ ಹೇಳುದು ನಾವು ಸ್ವಲ್ಪ ನೋಡಬಹುದು. ಒಂದು ಮೊದಲು ನೋಡಿದ್ರೆ ಸ್ವಯಂಭೂಮನುವಿನ ಮಗನಾದ ಉತ್ಥಾನಪಾದನಿಗೆ ಧ್ರುವ ಮಗನಾಗ, ಧ್ರುವ ದೊಡ್ಡ ಭಕ್ತನಾಗಿದ್ದಾನೆ, ಅದು ಆಯಿತು, ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಅದಾದ ಮೇಲೆ ಸ್ವಯಂಭೂ ಮನುವಿನ ಮಗನಾಗಿ ಪ್ರಿಯವ್ರತ ಮಹಾರಾಜ ಬರ್ತಾನೆ. ಆ ಪ್ರಿಯವ್ರತನು ಆಕ್ಚುಲಾಗಿ ಸನ್ಯಾಸವನ್ನು ತಗೊಳ್ಳಕ್ ಹೋಗ್ತೀನಿ ಅಂತ ಹೇಳಿದ್ರೆ ಬ್ರಹ್ಮದೇವರೇ ಬಂದು, ಇಲ್ಲಪ್ಪ ನೀನು ನಿನ್ನ ಮಕ್ಕಳಿಂದ ಅನೇಕ ಕಾರ್ಯಗಳು ನಡೆಯಬೇಕಾಗಿದೆ, ನಿನಗೆ ಯುಕ್ತವಾದದ್ದು ಸಂಸಾರದ ಮೂಲಕವಾಗಿ ನೀನು ಮಾಡಬೇಕು, ಅದೇ ನಿನಗೆ ಸರಿಯಾಗಿರುವಂತಹದ್ದು, ನಿನ್ನ ಸಾಧನೆ ಅಲ್ಲೇ ಇದೆ ಅಂತ ಹೇಳಿ ಹೇಳಿ ಸಂಸಾರ ನಡೆಸುವಂತೆ ಮಾಡ್ತಾನೆ. ಆ ಪ್ರಿಯವ್ರತ ಮಹಾರಾಜನಿಗೆ ಪ್ರಿಯವ್ರತ ಮಹಾರಾಜ ತಾನು ಬಹಿಷ್ಮತಿ ಅನ್ನುವ ವಿಶ್ವಕರ್ಮನ ಮಗಳನ್ನು ಮದುವೆ ಆಗ್ತಾನೆ. ಆ ಪ್ರಿಯವ್ರತ ಮಹಾರಾಜನಿಗೆ 10 ಜನ ಗಂಡು ಮಕ್ಕಳು, ಒಂದು ಮಗಳಾಗ್ತಾಳೆ. ಆ 10 ಜನರಲ್ಲಿ ದೊಡ್ಡವನಾದಂತಹ ಅಗ್ನಿದ್ರನು ಅವನು ರಾಜನಾಗ್ತಾನೆ. ಸೊ ಈ ವಿಧವಾಗಿ ಸ್ವಯಂಭುವ ಮನುವಿನ ಮೊಮ್ಮಗ ಅಗ್ನಿದ್ರ, ಮಗ ಪ್ರಿಯವ್ರತ, ಮೊಮ್ಮಗ ಅಗ್ನಿದ್ರ. ಆ ಅಗ್ನಿದ್ರನ ಅಗ್ನಿದ್ರನಿಗೆ 9 ಜನ ಮಕ್ಕಳಾಗ್ತಾರೆ, ನಾಭಿ, ಕಿಂಪುರುಷ, ಹರಿವರ್ಷ, ಇಲಾವರ್ತ, ರಮ್ಯಕ, ಹಿರಣ್ಮಯ, ಕುರು, ಭದ್ರಾಶ್ವ, ಕೇತುಮಾಲ ಅನ್ನುವ ಮಕ್ಕಳಾಗ್ತಾರೆ. ಅವರಲ್ಲಿ ನಾಭಿ ಮಹಾರಾಜನಿಗೆ, ನಾಭಿರಾಜ, ಆ ನಾಭಿರಾಜನಿಗೆ ಮತ್ತು ರಾಜ್ಯ ಆಳ್ಲಕ್ಕೆ ಬರ್ತಾನೆ. ಆ ನಾಭಿರಾಜನಿಗೆ ಮಗನಾಗಿ ಪರಮಾತ್ಮನೇ ಋಷಭನಾಮಕ, ನೀವೆಲ್ಲರೂ ಕೇಳಿರಬಹುದು, ಋಷಭನಾಮಕನಾಗಿ ಭಗವಂತ ಅವತಾರ ಮಾಡ್ತಾನೆ. ಋಷಭನಾಮಕನಾಗಿ ಭಗವಂತ ಅವತಾರ, ಋಷಭನ ಮಗನಾಗಿಯೇ ಭರತನು ಬರ್ತಾನೆ. ಸೊ ಈ ಅಗ್ನಿಗ್ರಹನ ಮಕ್ಕಳಾದಂತಹ ಅವರು 9 ಜನ ಈ ಭೂಮಿಯನ್ನ ಆಡ್ತಾರೆ. ಅಂದ್ರೆ ಏನು, ಆಕ್ಚುಲ್ ಆಗಿ ಈ ತಾನು ಜಂಬೂದ್ವೀಪವನ್ನು 9 ವರ್ಷಗಳಾಗಿ ವಿಭಾಗ ಮಾಡಿ ಇಲ್ಲಿ 9 ಜನ ಪಾಲನೆ ಮಾಡ್ತಾರೆ. ಅವರವರ ಹೆಸರಿನಲ್ಲಿ ಅದು ಪ್ರಖ್ಯಾತ ಆಗುತ್ತೆ. ಉದಾಹರಣೆಗೆ ಕಿಂಪುರುಷ ಪಾಲನೆ ಮಾಡಿದಂತಹ ವರ್ಷ ಕಿಂಪುರುಷ ವರ್ಷ ಅಂತ ಪ್ರಸಿದ್ಧಿ ಆಗುವುದು, ಹರಿವರ್ಷ ಪಾಲನೆ ಮಾಡಿದ ವರ್ಷ ಹರಿವರ್ಷ ಅಂತ ಪ್ರಸಿದ್ಧಿ ಆಗುತ್ತೆ. ಈ ವಿಧವಾಗಿ ಎಲ್ಲ ವರ್ಷಗಳು ಅವರವರ ಹೆಸರಿನಿಂದ ಪ್ರಸಿದ್ಧಿ ಆಗುತ್ತೆ. ನಾಭಿ ಪಾಲನೆ ಮಾಡಿದಂತಹ ವರ್ಷ ಅದು ನಾಭಿ ಅನ್ನೋ ನೋಡ್ರಿ, ಸ್ವಯಂಭುವ ಮನುವಿನ ಮೊಮ್ಮಗ, ಸ್ವಯಂಭುವ ಮನು ಬ್ರಹ್ಮದೇವರು, ಅಜನ ಮಗ ಸ್ವಯಂಭುವ ಮನು. ಸೊ ಅಜ ಬ್ರಹ್ಮದೇವರ ಮಗ ಪ್ರಿಯ ಮೊಮ್ಮಗ ಪ್ರಿಯವ್ರತ ಆಗ್ತಾನೆ. ಸೊ ಮೊಮ್ಮಗನ ಮಗ ಇಲ್ಲ ಮಗನ ಮೊಮ್ಮಗ ಹೇಗಾದ್ಕೋಬಹುದು. ಸೊ ಅಗ್ನಿದ್ರ ಅಜನ ವಂಶದಲ್ಲಿ ಬಂದಿದ್ದಾನೆ. ಸೊ ಅಜನಾಭ ಅಂತೇಳಿ ಅದಕ್ಕೆ ಈ ಭೂಮಿಗೆ, ಅಂದ್ರೆ ಈ ಸಮಸ್ತ ಭೂಮಂಡಲಕ್ಕೂ ಕೂಡ ಕಣ್ಣೀರು ಕಾಣಿಸುವಂತ ಇದಕ್ಕೆ ಅಜನಾಭ ಅಂತ ಕರೀತಾರೆ. ಸೊ ಆ ನಾಭಿಯ ಮೊಮ್ಮಗನ, ನಾಭಿಯಕ್ಕೆ ಮಗನಾಗಿ ಬಂದಿರುವಂತಹ ಅವರು ಪರಮಾತ್ಮನ ಅವತಾರ ಋಷಭ ನಾಮಕ ಪರಮಾತ್ಮ. ಆ ನಾಭಿಯ ಮೊಮ್ಮಗ ಭರತನಾಗ್ತಾನೆ. ಅಂದ್ರೆ ಋಷಭ ನಾಮಕ ಪರಮಾತ್ಮನ ಮಗನಾಗಿ ಮಕ್ಕಳು, ಆ ಮಕ್ಕಳಲ್ಲಿ ಎಲ್ಡೆಸ್ಟ್ ಭರತ. ಆ ಭರತ ಆಳಿದ ಕಾರಣದಿಂದ ಇದಕ್ಕೆ ಭರತವರ್ಷ, ಭರತಕಣ್ಣ ಅಂತ ಹೆಸರು ಬಂತು. ಸೊ ಈ ಸಮಸ್ತ ಭೂಮಂಡಲವೂ ಭರತವರ್ಷವಾಗಬೇಕು. ಯಾಕಂದ್ರೆ ಈ ಭರತವರ್ಷ ಅಂತ ಹೇಳಿದಾಗ ಈ ಜಂಬೂದ್ವೀಪದಲ್ಲಿರುವ ಮಿಕ್ಕ ವರ್ಷಗಳು ಯಾವುದಕ್ಕೂ ಬರೋದಿಲ್ಲ. ಅಂದ್ರೆ ಈ ಭೂಮಿಯಲ್ಲಿರುವ ಎಲ್ಲ ಸ್ಥಳಗಳು ಕೂಡ ಕಿಂಪುರುಷ ಆಗಲಕ್ಕಿಲ್ಲ, ಹರಿವರ್ಷ ಆಗಲಕ್ಕಿಲ್ಲ, ಇಲಾವೃತ, ರಮ್ಯಕ, ಯಾವುದು ಆಗಲಕ್ಕಿಲ್ಲ. ಆ ಕಾರಣದಿಂದ ಎಲ್ಲವೂ ಕೂಡ ಭೂಮಂಡಲ ಎಲ್ಲವೂ ಕೂಡ ಕಣ್ಣಿಗೆ ಕಾಣಿಸುವುದೆಲ್ಲವೂ ಕೂಡ ಭರತವರ್ಷ ಆಗಿರಬೇಕು. ಸೊ ಆ ಕಾರಣದಿಂದ ಈ ಹೆಸರು ಬಂತು. ಸೊ ಪಾಲನೆ ಮಾಡಿದ ಕಾರಣ, ಭರತ ಪಾಲನೆ ಮಾಡಿದ್ದರಿಂದ ಇದೆಲ್ಲವೂ ಕೂಡ ಭರತವರ್ಷ ಅಂತ ಪ್ರಸಿದ್ಧಿ ಆಯಿತು. ಸೊ ಈ ವಿಧವಾಗಿ ಬಂದಿರುವಂತಹ ಋಷಭ ನಾಮಕನಾಗಿ ಹೀಗೆ ಸ್ವಯಂಭೂಮನವನ ಮೊಮ್ಮಗನ ಮೊಮ್ಮಗ, ಮೊಮ್ಮಗ ಅಗ್ನಿದ್ರ ಆಗಿದೆ, ಅಗ್ನಿದ್ರ ಮೊಮ್ಮಗನಾಗಿ ಭಗವಂತ ಅವತಾರ ಮಾಡಿದ ಋಷಭ ನಾಮಕನಾಗಿ ಒಂದಾಯಿತು. ಇನ್ನೊಂದು ಆಕ್ಚುಲ್ ಆಗಿ ಸ್ವಯಂಭೂಮನು ತನ್ನ 3 ಜನ ಹೆಣ್ಣು ಮಕ್ಕಳಿಗೆ 3 ಜನ ಪ್ರಜಾಪತಿಗಳನ್ನು ಕೊಟ್ಟು 3 ಜನ ಪ್ರಜಾಪತಿಗಳು ಅವರು ಅಳಿಯಂದ್ರಾಗ್ತಾರೆ. ದೇವಹೂತಿಯನ್ನು ಮದುವೆ ಆಗುವನು ಕರ್ದಮ ಪ್ರಜಾಪತಿ, ಆಕೂತಿಯನ್ನು ಮದುವೆ ಆಗುವನು ರುಚಿ ಪ್ರಜಾಪತಿ, ಪ್ರಸೂತಿಯನ್ನು ಮದುವೆ ಆದವನು ದಕ್ಷ ಪ್ರಜಾಪತಿ. ನಿಮ್ಗೆಲ್ಲರೂ ದಕ್ಷಿಣ ಕತೆ ಗೊತ್ತು. ಈ ವಿಧವಾಗಿ ಸತೀದೇವಿ ಆ ದಕ್ಷ ಪ್ರಜಾಪತಿಗೆ ಮಗಳಾಗಿ ಬರ್ತಾಳೆ. ಅಂದ್ರೆ ಸ್ವಯಂಭುವ ಮನುವಿನ ಮೊಮ್ಮಗಳು ಸತೀದೇವಿ ಯಾರಾಗ್ತಾರೆ, ಸ್ವಯಂಭುವ ಮನುವಿನ ಮಗಳು ಪ್ರಸೂತಿ, ಆದ್ರೆ ಪ್ರಸೂತಿಯ ಮಗಳು ಸತೀದೇವಿ. ಸೊ ಈ ವಿಧವಾಗಿ ಸತೀದೇವಿ, ಸೊ ಮೊಮ್ಮಗಳಿನ ಗಂಡ ರುದ್ರದೇವರು, ಸಾಕ್ಷಾತ್ ರುದ್ರದೇವರು ಮೊಮ್ಮಗಳಿಗೆ ಗಂಡ ಆಗ್ತಾರೆ. ಸೊ ಇಷ್ಟೊಂದು ಭಾಗ್ಯ ಸ್ವಯಂಭುವ ಮನುಗಷ್ಟೇ ಅಲ್ಲದೆ ಸ್ವಯಂಭುವ ಮನುವಿನ ಇನ್ನೊಂದು ಮಗಳಾದಂತಹ ಆಕೂತಿ, ಆಕೂತಿಗೆ ಯಜ್ಞನಾಮಕ ಪರಮಾತ್ಮ ಅವತಾರ ಮಾಡ್ತಾನೆ. ಆದ್ರೆ ಯಜ್ಞನಾಮಕ ಪರಮಾತ್ಮನನ್ನು ಸ್ವಯಂಭೂ ಮನು ಈಶಾವಾಸ್ಯೋಪನಿಷತ್ತಿನಿಂದ ಈಶಾವಾಸ್ಯದಿಂದ ಕಂಡ ಮಂತ್ರದ್ರಷ್ಟ. ಅದರಿಂದ ಸ್ವಯಂಭೂ ಮನುವು ತನ್ನ ಮೊಮ್ಮಗನಾದಂತಹ ಯಜ್ಞನಾಮಕ ಪರಮಾತ್ಮನ ಸ್ತೋತ್ರ ಮಾಡ್ತಾನೆ. ಆವಾಗ ದೈತ್ಯರು, ರುದ್ರದೇವರಿಂದ ವರಪಡೆದಂತಹ ದೈತ್ಯರು ಬಂದು ಸ್ವಯಂಭೂ ಮನುವನ್ನೇ ತಿನ್ನಲಕ್ಕೆ ಬಂದು ಬಿಡ್ತಾರೆ. ಆವಾಗ ಯಜ್ಞನಾಮಕ ಪರಮಾತ್ಮ ಆ ರಾಕ್ಷಸರ ಸಂಹಾರ ಮಾಡಿ ತಾನು ಕಾಪಾಡ್ತಾನೆ ಸ್ವಯಂಭೂ ಮನುವಿನ. ಹೀಗೆ ಇನ್ನೊಂದು ಮೊಮ್ಮಗ ಯಜ್ಞನಾಮಕ ಪರಮಾತ್ಮನೇ ಮೊಮ್ಮಗನಾಗಿ ಅವತಾರ ಮಾಡಿದ. ಹಾಗೆ ದೇವಹೂತಿಗೆ ಕದ್ಮ ಪ್ರಜಾಪತಿಗೆ ಏನಾಗುತ್ತೆ ಅಂದ್ರೆ, ಆಕ್ಚುಲಿ ಆ ಕದ್ಮ ಪ್ರಜಾಪತಿ ದೇವತೆಯನ್ನು ಮದುವೆ ಮಾಡುವಾಗ ಹೇಳ್ತಾನೆ, ನಾನು ಮಕ್ಕಳನ್ನೆಲ್ಲ ಹುಟ್ಟಿಸಿದ ಆದಮೇಲೆ ನಾನು ಮತ್ತು ಕಾಡಿಗೆ ಹೋಗಿ ತಪಸ್ಸು ಮಾಡ್ಕೊಳ್ತೀನಿ ಅಂತ ಹೇಳಿ ಮೊದಲು ಮದುವೆ ಆಗಲಿಕ್ಕೆ ಮುಂಚೆನೆ ಹೇಳಿಬಿಟ್ಟಿರ್ತಾನೆ. ಆ ಕಾರಣದ ದೇವಹೂತಿ ಎಲ್ಲರೂ ಹೆಣ್ಣು ಮಕ್ಕಳಾಗ್ತಾರೆ, ಸೊ ದೇವಹೂತಿಗೆ ಆವಾಗ ಒಂದು ಸ್ವಲ್ಪ ವಿಷಾದ ಬರುತ್ತೆ ಅಂದ್ರೆ, ಅಯ್ಯೋ ನನ್ನ ಗಂಡನನ್ನು ಬಿಟ್ಬಿಟ್ಟು ಹೋಗ್ತಾನಲ್ವಾ ಅಂತ ಹೇಳಿ. ಸೊ ಅದಕ್ಕೆ ಮುಂಚೆ ಕದ್ಮ ಪ್ರಜಾಪತಿಯನ್ನು ಪ್ರಾರ್ಥನೆ ಮಾಡ್ತಾಳೆ, ನನಗೆ ಒಂದು ನನ್ನ ಉದ್ಧಾರ ಮಾಡುವಂತಹ, ವಂಶೋದ್ಧಾರ ಮಾತ್ರ ಅಲ್ಲ ನನ್ನ ಜೀವನೋದ್ಧಾರ, ನನಗೆ ಮೋಕ್ಷ ಮಾರ್ಗಕ್ಕೆ ಕರ್ಕೊಂಡು ಹೋಗುವಂತಹ ಭಗವಂತನಂತಹ ಒಂದು ಪುತ್ರನನ್ನು ಕೊಡಬೇಕಂತ ಹೇಳಿ. ಭಗವಂತನಂತಹ ಪುತ್ರ ಅಂದ್ರೆ ಭಗವಂತನೇ ಪುತ್ರನಾಗಬೇಕು, ಭಗವಂತನಿಗೆ ಸಮಾನರಾದವರು ಯಾರೂ ಇಲ್ಲ. ಭಗವಂತನಂತಹ ಪುತ್ರನಂತೆ ಆ ಕದ್ಮ ಪ್ರಜಾಪತಿ ದೇವರು ಹೇಳಿದ ಮಾತುಗಳನ್ನು, ಬ್ರಹ್ಮದೇವರು ಹೇಳಿದ ಮಾತುಗಳನ್ನೆಲ್ಲ ನೆನೆಸಿಕೊಂಡು ಹೇಳ್ತಾರೆ, ಸರ್ವ ಹಾಗೆ ನಾನು ನಿನಗೆ ಪರಮಾತ್ಮನೇ ನಿನ್ನ ನಿನಗೆ ಪುತ್ರನಾಗಿ ಜನಿಸುವ ಪ್ರಸಂಗ ಇದೆ, ನೀನು ದೇವರ ಸೇವೆಯನ್ನು ಮಾಡಬೇಕಂತ ಹೇಳಿದ್ರೆ ವಿಶೇಷವಾಗಿ ಭಗವಂತನ ಪೂಜಾ ಪುನಸ್ಕಾರಗಳನ್ನು ಸೇವೆಗಳನ್ನೆಲ್ಲ ಮಾಡ್ತಾಳೆ ದೇವಹೂತಿ. ಆ ಕಾರಣದಿಂದ ಆ ಕಪಿಲ ನಾಮಕ ಪರಮಾತ್ಮ ದೇವಹೂತಿಗೆ ಪುತ್ರನಾಗಿ ಅವತಾರ ಮಾಡ್ತಾನೆ, ಭಗವಂತ ಅವತಾರ ಮಾಡ್ತಾನೆ. ಆದ್ರೆ ಭಗವಂತನಿಗೆ ಗರ್ಭವಾಸ ದೋಷಗಳಿಲ್ಲ, ಭಗವಂತ ಅವತಾರ ಮಾಡ್ತಾನೆ. ಹೇಗೆ ಕೃಷ್ಣ ಅವತಾರ ದೇವಕಿ ವಾಸುದೇವರಿಗೆ ಹೇಗೆ ಅವತಾರ ಮಾಡಿದನೋ ಶ್ರೀಕೃಷ್ಣ ಪರಮಾತ್ಮ, ಹಾಗೆ ದೇವಹೂತಿ ಕದ್ಮ ಪ್ರಜಾಪತಿಗಳಾಗೆ ಪುತ್ರನಾಗಿ ಅವತಾರ ಮಾಡ್ತಾನೆ ಭಗವಂತ ಕಪಿಲ ನಾಮಕನಾಗಿ. ಈ ಹೀಗೆ ಅವತಾರ ಮಾಡಿದ ಭಗವಂತ ತಾನು ಕದ್ಮ ಪ್ರಜಾಪತಿಗೆ ಹೇಳ್ತಾನೆ, ನಾನು ತಾಯಿಗೆ ಬೇಕಾದ ಉಪದೇಶವನ್ನೆಲ್ಲ ಮಾಡ್ತೀನಿ, ಚಿಂತೆ ಮಾಡಬೇಡ ಅಂತ ಕದ್ಮ ಪ್ರಜಾಪತಿಯು ಕೂಡ ಸ್ತೋತ್ರ ಮಾಡ್ತಾರೆ. ಆ ತನ್ನ ಮಗನಾದಂತಹ ಅವತಾರ ಮಾಡಿದ ಪರಮಾತ್ಮ ಕಪಿಲ ದೇವರ ಸ್ತೋತ್ರ ಮಾಡ್ತಾರೆ. ಸೊ ಆ ಕಪಿಲ ನಾಮಕ ಪರಮಾತ್ಮ ತಾಯಿಗೆ ಉಪದೇಶವನ್ನು ಮಾಡ್ತಾನೆ. ಸೊ ಅದನ್ನೇ ಕಪಿಲಗೀತಿ ಅಂತ ಪ್ರಸಿದ್ಧವಾಗಿರುವಂತಹದ್ದು. ಸೊ ಇಲ್ಲಿ ಹೀಗೆ ಮತ್ತು ತನ್ನ ಮೊಮ್ಮಗನ ಅಂದ್ರೆ ಸ್ವಯಂಭೂ ಮನುವಿನ ಮೊಮ್ಮಗನಾಗಿ ಕಪಿಲ ನಾಮಕ ಪರಮಾತ್ಮ ಅವತಾರ ಮಾಡಿದ. ಅಷ್ಟೇ ಅಲ್ಲದೆ ದೇವಹೂತಿಗೆ ಮಗಳಾಗಿ ಇರುವಂತಹ ಅವಳು ಅನಸೂಯ ದೇವಿಗೆ ಮತ್ತು ದತ್ತಾತ್ರೇಯನಾಗಿ ಭಗವಂತ ಮತ್ತು ಅವತಾರ ಮಾಡಿದ. ಅಂದ್ರೆ ಮೊಮ್ಮಗಳ ಮಗನಾಗಿ ಮತ್ತು ಅವತಾರ ಮಾಡಿದ ಭಗವಂತ ಇನ್ನೊಂದು ಅವತಾರ. ಹೀಗೆ ಭಗವಂತ ಇಷ್ಟು ಅವತಾರಗಳನ್ನು ಸ್ವಯಂಭೂ ಮನುವಿಗೆ ವಂಶದಲ್ಲಿ ಮಾಡಿ ಸ್ವಯಂಭೂ ಮನುವಿಗೆ ಅಷ್ಟು ಒಂದು ಉದ್ಧಾರ ಮಾಡಿದ್ದಾನೆ. ಸೊ ಅಷ್ಟೇ ಅಲ್ಲದೆ ಆ ವಂಶದಲ್ಲಿ ಬಂದ ಬೇರೆಯವರಿಗೆಲ್ಲರನ್ನೂ ಕೂಡ ಹೀಗೆ ಉದ್ಧಾರ ಮಾಡಿದ ಭಗವಂತ. ಇಂತಹ ಒಂದು ದೊಡ್ಡ ಭಾಗ್ಯ ಸ್ವಯಂಭೂಮನಿಗೆ ಬಂದಿದೆ. ಸೊ ಈ ಕಪಿಲ ನಾಮಕ ಪರಮಾತ್ಮ ಮಾಡಿದಂತಹ ಈ ಉಪದೇಶದ ಕಪಿಲಗೀತೆ ಅಂತ ಪ್ರಸಿದ್ಧವಾಗಿರುವಂತಹದ್ದು, ಅದು ಮೂರನೇ ಸ್ಕಂದದಲ್ಲಿ ಭಾಗವತದಲ್ಲಿ 29th chapter 29th ಚಾಪ್ಟರ್ ಅಲ್ಲಿ ಬರುವಂತಹದ್ದು. ಅದನ್ನು ನಾವು ಇವತ್ತು ಸಂಕ್ಷೇಪವಾಗಿ ನೋಡೋಣ. ಸೊ ಅಲ್ಲಿ ಬರುವಾಗ 25-28 ಆ ಮೋಕ್ಷ ಮಾರ್ಗ, ಅದರ ಅಂದ್ರೆ ಮೋಕ್ಷ ಹೇಗೆ ಅಪರೋಕ್ಷ ಜ್ಞಾನವನ್ನು ಪಡೆದು ಅಪರೋಕ್ಷ ಜ್ಞಾನ ಪಡೆದು ಮೋಕ್ಷಕ್ಕೆ ಹಾಗೆ ಹೋಗಬೇಕು ಅನ್ನುವ ವಿಷಯವನ್ನು ಕಪಿಲ ನಾಮಕ ಪರಮಾತ್ಮ ವಿರಕ್ತನಾಗಿ ಭಕ್ತಿಯನ್ನು ಪಡೆದವನಿಗೆ ಪರಮಾತ್ಮನ ಉಪಾಸನೆಯಿಂದ ಉಂಟಾಗುವಂತಹ ಅಪರೋಕ್ಷ ಜ್ಞಾನ, ಅದೇ ವಿಧವಾಗಿ ಸ್ವರೂಪ ಆನಂದ ಆವಿರ್ಭಾವ ರೂಪವಾದಂತಹ ಮೋಕ್ಷ ಸ್ಥಿತಿ ಯಾವುದಿದೋ ಅದಾಗುತ್ತೆ ಅಂತ ಹೇಳಿ, ಮೋಕ್ಷ ಬರಲಕ್ಕೆ ಅಪರೋಕ್ಷ ಜ್ಞಾನ ಬೇಕು, ಅಪರೋಕ್ಷ ಜ್ಞಾನ ಬರಲಕ್ಕೆ ಏನು ಬೇಕು, ಜ್ಞಾನ ಉಪಾಯ ಬೇಕು. ಜ್ಞಾನ ಉಪಾಯವನ್ನು ಯೋಗ ಅಂತೀವಿ. ಇಂತಹ ಯೋಗ ಅಷ್ಟಾಂಗ ಯೋಗ ಬರಬೇಕು. ಆ ಅಷ್ಟಾಂಗ ಯೋಗದ ವಿಧಾನಗಳನ್ನು, ಅದು ಬರಲಕ್ಕೆ ಇರಬೇಕಾಗಿದ ಮನಸ್ಥಿತಿ ಇತ್ಯಾದಿಗಳನ್ನೆಲ್ಲನೂ ಈ ಅಧ್ಯಾಯದಲ್ಲಿ, ಈ 29th chapter ನಮಗೆ ಹೇಳ್ತಾ ಇದ್ದಾರೆ. ಅದನ್ನು ನಾವು ಇವತ್ತು ಚಿಂತನೆ ಮಾಡೋಣ. ಸ್ವಲ್ಪ ವಿಜಯಧ್ವಜಿಯ ಟೀಕೆಯನ್ನು ಕೂಡ ಉಪಯೋಗಿಸಿಕೊಂಡು ಮಾಡೋಣ. ಇಲ್ಲಿ ಹೀಗೆ ಶುರು ಆಗುತ್ತೆ ಈ ಅಧ್ಯಾಯ 29th chapter. ಶ್ರೀ ಭಗವಾನ್ ವಾಚ ಯೋಗಸ್ಯ ಲಕ್ಷಣಂ ವಕ್ಷ್ಯೇ ಸಬೀಜಸ್ಯ ನೃಪಾತ್ಮದೇ ಮನೋ ಏನೈವ ವಿಧಿನ ಪ್ರಸನ್ನಂ ಯಾತಿ ಸತ್ಪಥಂ ಅಂತ ಹೇಳಿ ಭಗವಂತ ಕಪಿಲ ನಾಮಕ ಪರಮಾತ್ಮ ತನ್ನ ತಾಯಿಯಾದಂತಹ ದೇವಹೂತಿಗೆ ಉಪದೇಶವನ್ನು ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಇಲ್ಲಿ 25-28 ಆಯ್ತು ಉಪದೇಶ, ಅದಾದ್ಮೇಲೆ 29th chapter ಆ ಉಪದೇಶ ಕಂಟಿನ್ಯೂ ಮಾಡ್ತಾ ಹೇಳ್ತಾ ಇದ್ದಾನೆ ಕಪಿಲ ನಾಮಕ ಪರಮಾತ್ಮ. ಯೋಗಸ್ಯ ಲಕ್ಷಣಂ ವಕ್ಷ್ಯೇ, ಯೋಗದ ಲಕ್ಷಣವನ್ನು ಹೇಳ್ತಾ ಇದ್ದೀನಿ. ಏನು ಏನು ಯೋಗ ಅಂದ್ರೆ ಏನು ಲಕ್ಷಣ, ಯಾವ್ದು ಎಂಥ ಯೋಗ ಅನ್ನೋದು. ಸಬೀಜಸ್ಯ ನೃಪಾತ್ಮಜೆ, ಇಲ್ಲಿ ನೋಡ್ರಿ ಒಂದು ವಿಶೇಷ. ತಾಯಿಯನ್ನು ಕೆಲವು ಕಡೆ ಅಂಬಾ ಅಂತಲೂ ಸಂಬೋಧನೆ ಮಾಡ್ತಾನೆ ಕಪಿಲ ನಾಮಕ. ಇಲ್ಲಿ ತಾಯಿ ಅಂತ ಸಂಬೋಧನೆ ಮಾಡಿದ್ರೆ ನೃಪಾತ್ಮಜೆ, ನೃಪ ಅಂದ್ರೆ ರಾಜ ಅಂತ ಒಂದು ನೃಪ, ನರರನ್ನು ಪಾಲಿಸುವನು ನೃಪ. ನೃಪಾತ್ಮಜೆ ರಾಜನ ಮಗಳೇ, ಅಂದ್ರೆ ಇಲ್ಲಿ ರಾಜ ಅಂದ್ರೆ ಇನ್ನು ರಾಜರು ಚಕ್ರವರ್ತಿಗಳು ಇವರೆಲ್ಲ ನರಪಾಲಕರು, ನರಲೋಕದ ಪಾಲಕನೇ ಆಗಿರುವಂತಹ ಮನುವೆ ಆಗಿರುವಂತಹ ಸ್ವಯಂಭುವೆ ಮನುವಿನ ಮಗಳಾಗಿದ್ದಾಳಾದ ಕಾರಣದಿಂದ ಸ್ವಯಂಭುವ ಮನುವಿನ ಪುತ್ರಿಯಾದಂತಹ ದೇವಹೂತಿಯೇ ಅಂತ ಹೇಳಿ ಸಂಬೋಧನೆ ಮಾಡ್ತಾ ಇದ್ದಾನೆ ಪರಮಾತ್ಮ. ಏನು ಇದರ ವಿಶೇಷ ಅಂತ ಹೇಳಿದ್ರೆ, ಒಂದು ನಾವು ಒಂದು ವಿಧವಾಗಿ ನೋಡಬಹುದು, ನಾನು ನಿನ್ನ ಮಗನಾಗಿ ಅವತಾರ ಮಾಡಿದರೂ ನಾನು ಗರ್ಭವಾಸಾದಿಗಳಿಂದ ಬಂದವನಲ್ಲ, ನಿನ್ನ ಅನುಗ್ರಹ ಮಾಡಲಿಕ್ಕೆ ನಿನ್ನ ಮಗನಾಗಿ ಅವತಾರ ಮಾಡಿದ್ದೇನೆ ಅಷ್ಟೇ ಹೊರತು ನಿನ್ನನ್ನು ಆ ಸ್ವಯಂಭುವ ಮನುವನ್ನು ಹುಟ್ಟಿಸಿದವನು ನಾನೇ, ಸ್ವಯಂಭುವ ಮನುವಿಗೆ ಪುತ್ರಿಯಾಗಿ ನಿನ್ನನ್ನು ಹುಟ್ಟಿಸಿದವನು ನಾನೇ. ಸೊ ನೃಪಾತ್ಮದೇ ಆ ಸ್ವಯಂಭುವ ಮನುವಿನ ಪುತ್ರಿಯಾಗಿ ನಿನ್ನನ್ನು ನಾನು ಹುಟ್ಟಿಸಿದ್ದೀನಿ ಅಂತ ನೆನಪಿಗೆ ತಂದಂತೆ ನೃಪಾತ್ಮದೆಯನ್ನು ಸಂಬೋಧನೆ ಮಾಡ್ತಾ ಇದ್ದಾನೆ ಕಪಿಲನಾಮ ಪರಮಾತ್ಮ. ಅಂದ್ರೆ ಅಂತಹ ಸ್ವಯಂಭುವ ಮನುವಿನ ಪುತ್ರಿಯಾದಂತಹ ದೇವಹೂತಿಯೇ, ನಾನು ನಿನ್ನನ್ನು ಅನುಗ್ರಹ ಮಾಡಲಿಕ್ಕೆ ಬಂದವನು, ನಿನ್ನ ಮಗನಾಗಿ ಅವತಾರ ಮಾಡಿದ್ದೀನಿ, ಇದು ಲೋಕದೃಷ್ಟಿಯಲ್ಲಿ ನಾನು ಮಗ ಅಂದರೆ ನಾನು ಗರ್ಭವಾಸಾದಿಗಳಿಂದ ಬಂದವನಲ್ಲ, ಆದರೆ ನಿನ್ನನ್ನು ಉದ್ಧಾರ ಮಾಡಲಿಕ್ಕೆ ಈ ವಿಧವಾಗಿ ಅವತಾರ ಮಾಡಿ ಬಂದಿದ್ದೀನಿ. ನಿನ್ನ ಉದ್ಧಾರ ಮಾತ್ರ ಅಲ್ಲ, ಲೋಕಕ್ಕೆ ಬೇಕಾದಂತಹ ಜ್ಞಾನವನ್ನು ಪ್ರದಾನ ಮಾಡಲಿಕ್ಕೆ ನಾನು ಹೊರಟಿದ್ದೀನಿ ಅಂತ ಹೇಳಿ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾನೆ ಕಪಿಲನಾಮ ಪರಮಾತ್ಮ. ನೃಪಾತ್ಮತೆಯನ್ನು ಸಂಬೋಧನೆ ಮಾಡಿ ತಬೀಜಸ್ಯ ಯೋಗಸ್ಯ ಲಕ್ಷಣಂ ವಕ್ಷಿ ಅಂತ ಹೇಳಿ, ತಬೀಜವಾದಂತಹ ಯೋಗದ ಲಕ್ಷಣವನ್ನು ಹೇಳ್ತೀನಿ. ಸಬೀಜ ಅಂದ್ರೆ ಏನು, ಬೀಜ ಅಂತ ಹೇಳಿದ್ರೆ ಬೀಜ ಅಂದ್ರೆ ವಿಷ್ಣು ಅಂತ ಹೇಳಿ ನಮಗೆ ಭಗವದ್ಗೀತೆಯಲ್ಲಿ ಊರ್ಧ್ವ ಮೂಲಮದ ಶಾಖಂ ಅಂತ ಬಂದಾಗ ಅಲ್ಲಿ ಊರ್ಧ್ವ ವಿಷ್ಣು ಊರ್ಧ್ವಂ ಅನ್ನೋದು ವಿಷ್ಣು ಅಂತ ವಿಷ್ಣು ವಾಚಕವಾಗಿದೆ ಅಂತ ಅಲ್ಲಿ ಹೇಳ್ತಾರೆ. ಅಂದ್ರೆ ಎಲ್ಲದಕ್ಕಿಂತ ಉತ್ತಮನಾಗಿರೋ ಎಲ್ಲದಕ್ಕೆ ಮೇಲಿರುವುದ ವಿಷ್ಣು ಅಂತ ಹೇಳಿದಂತೆ. ಇಲ್ಲಿ ಹಾಗೆ ಬೀಜ ಅಂದ್ರೆ ವಿಷ್ಣು ಅಂತ ಹೇಳಿ, ಹಾಗೆ ಬೀಜ ಅಂದ್ರೆ ವಿಷ್ಣು ಅಂದ್ರೆ ಬೀಜ ಅಂದ್ರೆ ಏನು, ಮೂಲಭೂತವಾದದ್ದು. ಎಲ್ಲ ಜಗತ್ತಿಗೆ ಅವನೇ ಬೀಜ, ಅವನೇ ಮೂಲಭೂತನಾಗಿದ್ದಾನೆ. ಎಲ್ಲದಕ್ಕೂ ಕಾರಣ, ಕಾರಣ ಆದಿ ಕಾರಣ ಮೂಲ ಕಾರಣ ಅಂತ ಭಗವಂತನನ್ನು ಕರಿತೀವಿ. ಎಲ್ಲದಕ್ಕೂ ಬೀಜರೂಪನಾಗಿದ್ದಾನೆ, ಮೂಲರೂಪನಾಗಿದ್ದಾನೆ, ಆದ ಕಾರಣದಿಂದ ಭಗವಂತನಿಗೆ ಬೀಜ ಅಂತ ಕರಿತೀವಿ. ಆ ಕಾರಣದ ಸಬೀಜಸ್ಯ ಅಂದ್ರೆ ವಿಷ್ಣು ಸಹಿತವಾದಂತಹ ಅಂದ್ರೆ ವಿಷ್ಣುವಿಗೆ ಸಂಬಂಧಪಟ್ಟಿರುವಂತಹ ವಿಷ್ಣುವಾತ್ಮಕವಾದಂತಹ ಯೋಗವನ್ನು ಅಂದ್ರೆ ಭಗವಂತನನ್ನು ತೋರಿಸಿಕೊಡುವಂತಹ ಯೋಗ ಅಂದ್ರೆ ಜ್ಞಾನೋಪಾಯ ಜ್ಞಾನ ಮಾರ್ಗ. ಭಗವಂತನನ್ನು ನಮಗೆ ತಿಳಿಸಿಕೊಡುವಂತಹ ಭಗವಂತನ ಹತ್ತಿರ ನಮ್ಮನ್ನು ಕರ್ಕೊಂಡು ಹೋಗುವಂತಹ ಯೋಗದ ಲಕ್ಷಣಗಳನ್ನು ಅದರ ವಿಷಯಗಳನ್ನು ವಿಶೇಷಗಳನ್ನು ನಾನು ನಿನಗೆ ಹೇಳ್ತೀನಿ ವಕ್ಷೇ ಅಂತ ಹೇಳಿ ಇಲ್ಲಿ ಕಪಿಲನಾಮ ಪರಮಾತ್ಮ ಹೇಳ್ತಾ ಇದ್ದಾನೆ. ಹೇ ನೃಪಾತ್ಮದೆ ಅಂತ ಹೇಳಿ ಸಂಬೋಧನೆ ಮಾಡಿ ಇಲ್ಲಿ ಏನ ಅಂದ್ರೆ ಯಾವ ವಿಧಿಯಿಂದ ಆದರೆ ವಿಧಿನ ಯಾವ ಪ್ರಕಾರದಿಂದ ಆದರೆ ಸೊ ಏನೈವ ವಿಧಿನ ಪ್ರಸನ್ನಂ ಯಾತ್ ಸತ್ಪಥಂ ಅಂತೇಳಿ. ಸೊ ಸತ್ಪಥ ಏನ್ ಸತ್ ಅಂದ್ರೆ ಬ್ರಹ್ಮ ಅಂತೇಳಿ. ಹಾಗಾದರೆ ಬೀಜ ಅಂದ್ರೆ ವಿಷ್ಣು ಅಂತ ಹೇಳಿದಂತೆ ಸತ್ ಬ್ರಹ್ಮ ಅಂದ್ರೆ ಬ್ರಹ್ಮ ಪದಾರ್ಥ ವಿಷ್ಣು ಅಲ್ಲಿ ವಿಷ್ಣು. ಸೊ ಬೀಜ ಅನ್ನೋದನ್ನು ವಿಷ್ಣುವನ್ನೇ ಹೇಳುತ್ತೆ, ಸತ್ ಅನ್ನುವುದು ವಿಷ್ಣುವನ್ನೇ ಹೇಳುತ್ತೆ. ಸತ್ ಪಥಂ ಅಂದ್ರೆ ವಿಷ್ಣು ಪಥ ಅಂದ್ರೆ ಬ್ರಹ್ಮ ಪಥ ಅಂದ್ರೆ ಬ್ರಹ್ಮ ಮಾರ್ಗ ಅಂದ್ರೆ ಭಗವಂತನನ್ನು ಪಡೆಯುವ ಮಾರ್ಗ. ಬ್ರಹ್ಮ ಅನ್ನೋ ಶಬ್ದ ಚತುರ್ಮುಖ ಬ್ರಹ್ಮನಿಗೂ ಅನ್ವಯವಾದರೂ ಬ್ರಹ್ಮ ಅನ್ನೋ ಶಬ್ದ ಮೂಲತಃ ಭಗವಂತನಿಗೆ ಚೆನ್ನಾಗಿ ಅನ್ವಯವಾಗುತ್ತೆ. ನಾವು ಸಂದರ್ಭಾನುಸಾರವಾಗಿ ಕಾಂಟೆಕ್ಸ್ಟ್ ನೋಡಿಕೊಂಡು ಯಾರಿಗೆ ಆ ಬ್ರಹ್ಮ ಶಬ್ದ ಅನ್ವಯವಾಗಿದೆ ಅಂತ ತಿಳ್ಕೋಬೇಕು. ಇಲ್ಲಿ ಸತ್ಪಥ ಬ್ರಹ್ಮ ಪಥ ಅಂದ್ರೆ ಪರಮಾತ್ಮನನ್ನು ಪಡೆಯುವ ಮಾರ್ಗ ಯಾವುದಿದೋ ಆ ಮಾರ್ಗವನ್ನು ಹೊಂದುತ್ತಾನೆ ಯಾರು. ಏನ ಏವ ವಿಧಿನ ಯಾವ ವಿಧಿಯನ್ನು ಪ್ರಕಾರವನ್ನಾದರೆ ಫಾಲೋ ಮಾಡಿದವನಾಗಿ ಯಾವ ಇರ್ತಾನೋ ಅವನು ಪ್ರಸನ್ನ ಅಂದ್ರೆ ಸಂತುಷ್ಟವಾಗಿ ಮನಸ್ಸನ್ನು ಸತ್ಪಥಂ ಬ್ರಹ್ಮ ಮಾರ್ಗವನ್ನು ಹೊಂದ್ತಾನೆ. ಒನ್ ಹೂ ಫಾಲೋಸ್ ದ ಪ್ರೊಸೀಜರ್ ದಟ್ ವಿಲ್ ಬಿ ಗಿವನ್ ಬೈ ಮೀ ಅಂತಹ ಅವನು ತನ್ನ ಮನಸ್ಸು ಪ್ರಸನ್ನವಾಗಿ ಇದ್ದು ಭಗವಂತನ ಮಾರ್ಗದಲ್ಲಿ ಪ್ರಯಾಣ ಮಾಡಿ ಭಗವಂತನನ್ನು ಕೊನೆಗೆ ಪಡಿತಾನೆ ಅಂದ್ರೆ ಮೋಕ್ಷವನ್ನು ಪಡಿತಾನೆ ಅಂತ ಹೇಳಿ ಹೇಳಿದ್ದಾರೆ. ಇದನ್ನೇ ವಿಜಯಧ್ವಜರ ಟೀಕದಲ್ಲಿ ಏನ್ ಹೇಳಿದ್ದಾರೆ ಅಂತ ಅವ್ರ ಮಾತುಗಳಲ್ಲಿ ನೋಡೋಣ. ಕಪಿಲೋ ಭಗವಾನ್ ಏವಂ ತಾವತ್ ವಿರಕ್ತಸ್ಯ ಭಗವದ್ ಭಕ್ತಿ ಸಂಪನ್ನಸ್ಯ ಪರಮಾತ್ಮ ಉಪಾಸನೆಯ ಜನಿತ ಜ್ಞಾನೇನ ಸ್ವರೂಪಾವಿರ್ಭಾವ ಲಕ್ಷಣಂ ಕೈವಲ್ಯಂ ಭವತಿ ಇತ್ಯುಕ್ತಂ ಇದಾನೀಂ ತಸ್ಯ ಜ್ಞಾನಸ್ಯ ಸಾಧನಭೂತ ಅಷ್ಟಾಂಗಯೋಗ ಪ್ರಕಾರಂ ವಕ್ಷ್ಯಾಮಿ ಇತಿ ಪ್ರತಿದಾನೀತೆ ಅಂತ ಹೇಳ್ತಾ ಇದ್ದಾರೆ. ಈ ಯೋಗಸ್ಯ ಈ ಶ್ಲೋಕದಿಂದ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ಮುಂಚೆ ಪೂರ್ವಪೀಠಿಕವಾಗಿ ವಿಜಯದೇವರು ಹೇಳ್ತಾ ಇದ್ದಾರೆ ಇಷ್ಟು ಅಧ್ಯಾಯದವರೆಗೂ ಅಂದ್ರೆ ಬಿಫೋರ್ ಸ್ಟಾರ್ಟಿಂಗ್ 28ನೇ ಅಧ್ಯಾಯದವರೆಗೂ ಏನ್ ಹೇಳಿದ್ದಾರೆ ಅಂದ್ರೆ ಕಪಿಲನಾಮಕ ಭಗವಂತ ಈ ವಿಧವಾಗಿ ವಿರಕ್ತಿಯನ್ನು ಪಡೆದವನು ಭಗವದ್ ಭಕ್ತಿ ಸಂಪನ್ನನಾದವನು ಪರಮಾತ್ಮನ ಉಪಾಸನೆಯಿಂದ ಬಂದಂತಹ ಜ್ಞಾನದಿಂದ ಸ್ವರೂಪ ರೂಪವಾದ ಮೋಕ್ಷ ಯಾವುದಿದೋ ಆ ಮೋಕ್ಷ ಕೈವಲ್ಯ ಅಂತ ಕೇವಲ ಅಂದ್ರೆ ಕೈವಲ್ಯ ಅಂದ್ರೆ ಮೋಕ್ಷ ಅಂತ ಅರ್ಥ. ಸೊ ಇಂತಹ ಸ್ವರೂಪಾವಿರ್ಭಾವ ಅಂದ್ರೆ ತನ್ನ ಸ್ವರೂಪದೇ ಮೋಕ್ಷ ಅಂದ್ರೆ ಮೋಕ್ಷಾನಂದ ಅಂದ್ರೆ ಎಲ್ಲೋ ಹೊರಗಿನಿಂದ ಆನಂದ ಬರುವುದಲ್ಲ, ಸ್ವರೂಪದಲ್ಲಿಯೇ ಇರುವಂತಹ ಆನಂದ ಅದು ಮ್ಯಾನಿಫೆಸ್ಟ್ ಆಗುತ್ತೆ, ಆವಿರ್ಭಾವ ಆಗುತ್ತೆ. ಅಂದ್ರೆ ಸ್ವರೂಪಗತ ಆನಂದ ಆವಿರ್ಭಾವ ಆಗುತ್ತೆ, ಯಾಕಂದ್ರೆ ಅದರ ಮೇಲಿರುವ ಮುಚ್ಚಳಗಳೆಲ್ಲ ಹೊರಟೋಗುತ್ತಾದ ಕಾರಣದಿಂದ ಅಂತಹ ಸ್ಥಿತಿ ಯಾವುದಿದೆ ಅದಕ್ಕೆ ಮೋಕ್ಷ ಸ್ಥಿತಿ ಅಂತ ಹೇಳ್ತಾರೆ. ಅಂತಹ ಕೈವಲ್ಯ ಮೋಕ್ಷ ಆಗತ್ತೆ ಪರಮಾತ್ಮನ ಉಪಾಸನೆಯಿಂದ ಅಂತ ಹೇಳಿದ ಅನಂತರ ಇದಾನೀಂ ಈವಾಗ ತಸ್ಯ ಜ್ಞಾನಸ್ಯ ಅಂತಹ ಜ್ಞಾನಕ್ಕೆ ಸಾಧನಭೂತ ಅಷ್ಟಾಂಗ ಯೋಗ ಪ್ರಕಾರಂ, ಅದಕ್ಕೆ ಸಾಧನೆ ಅಂತಹ ಮೋಕ್ಷವನ್ನು ಪಡೆಯಬೇಕಂದ್ರೆ ಅಪರೋಕ್ಷ ಜ್ಞಾನ ಬೇಕು, ಅಪರೋಕ್ಷ ಜ್ಞಾನ ಬರಬೇಕಂತೆ ಯೋಗ ಜ್ಞಾನೋಪಾಯ ಬೇಕು, ಪರೋಕ್ಷ ಜ್ಞಾನದ ಪರಿಪಕ್ವತೆ ಬರಬೇಕು. ಆ ಜ್ಞಾನೋಪಾಯ ಯಾವುದು ಅಂತ ಹೇಳಿದರೆ ಅಷ್ಟಾಂಗ ಯೋಗ. ಅಂದ್ರೆ ಈ ಅಷ್ಟಾಂಗ ಯೋಗ ಅಂತ ಮುಂಚೆ ಬರುತ್ತದೆ ವಿಚಾರಗಳೇನು ಅಂತ, ಭಗವಂತನನ್ನು ನಾವು ಪೂರ್ಣ ತಿಳಿಯಕ್ಕಾಗುವುದಿಲ್ಲ ಆದ ಕಾರಣದಿಂದ ಭಗವಂತನ ಒಂದೊಂದು ಅವಯವನ್ನು ಚಿಂತನೆ ಮಾಡಬೇಕು ಅಂತಹ ವಿಷಯ ಬರುತ್ತೆ. ಇಂತಹ ಸಾಧನಭೂತವಾದ ಅಂದ್ರೆ ಆ ಅಪರೋಕ್ಷ ಜ್ಞಾನವನ್ನು ಪಡೆಯುವುದಕ್ಕೆ ಬೇಕಾದ ಸಾಧನೆ ಯಾವುದಿದೋ ಅಂತಹ ಅಷ್ಟಾಂಗ ಯೋಗದ ವಿಧಾನವನ್ನು ಈಗ ನಾನು ಹೇಳ್ತೀನಿ, ವಕ್ಷ್ಯಾಮಿ ಇತಿ ಪ್ರತಿಜಾನೀತೆ, ಅದಕ್ಕೆ ಹೀಗೆ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾನೆ ಕಪಿಲನಾಮಕ ಪರಮಾತ್ಮ. ಈಗ ಏನು, ಬೀಜಂ ವಿಷ್ಣು ತೇನ ಸಹಿತಸ್ಯ ವೈಷ್ಣವಸ್ಯ ಇತ್ಯರ್ಥ. ಬೀಜ ಅಂದ್ರೆ ವಿಷ್ಣು, ಅದರ ಸಹಿತವಾಗಿ ಸಬೀಜ ಅಂದ್ರೆ ಬೀಜ ಸಹಿತವಾಗಿ ಅಂದ್ರೆ ವಿಷ್ಣುವು ಸಂಬಂಧವಾಗಿರುವಂತಹ ಯೋಗವನ್ನು ನಾನು ಹೇಳ್ತೀನಿ. ಯೋಗಸ್ಯ ಲಕ್ಷಣ ಅದು ವಕ್ಷ್ಯ ಅಂತ ಹೇಳಿ ಅಸ್ಮಿನ್ ಅಧ್ಯಾಯ ಇತಿ ಅನ್ವಯ, ಈ ಅಧ್ಯಾಯದಲ್ಲಿ ಅಂದ್ರೆ ಈ 29ನೇ ಅಧ್ಯಾಯದಲ್ಲಿ ಅದನ್ನು ಹೇಳ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಇದಕ್ಕೆ ಆಚಾರ್ಯರು ಬೀಜ ಅಂತ ಬಂತಲ್ಲ ಸಬೀಜ, ಇದರ ವಿಸ್ತಾರವಾದ ಅರ್ಥವನ್ನು ಆಚಾರ್ಯರು ಕೂರ್ಮ ಪುರಾಣದಿಂದ ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಇದು ಭಾಗವತಾತ್ಪರ್ಯದ ಆಚಾರ್ಯಂತ ಮಾತು, ಸಬೀಜೋ ವೈಷ್ಣವೋ ಯೋಗೋ ನಿರ್ಬೀಜ ಸ್ವನ್ಯದೈವತಃ ಬೀಜಂ ವಿಷ್ಣುಡಿ ಜಗತಃ ಶಾಖಾದ್ಯ ಅನ್ಯ ದೇವತಾಹ ಅಂತ ಹೇಳಿ ಕೂರ್ಮ ಪುರಾಣದ ಅವಧಾನದಿಂದ ಆಚಾರ್ಯರು ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದರೆ ಇಲ್ಲಿ ಸಬೀಜ ಅಂದ್ರೆ ವೈಷ್ಣವ ಬೀಜ ಅಂತ ಅರ್ಥ. ನಿರ್ಬೀಜ ನಾನು ನಿನಗೆ ಹೇಳ್ತಾ ಇರೋದು ಸಬೀಜ ಯೋಗವನ್ನು ಹೇಳ್ತಾ ಇದ್ದೀನಿ, ನಿರ್ಬೀಜ ಯೋಗವನ್ನು ಹೇಳ್ತಾ ಇಲ್ಲ. ನಿರ್ಬೀಜ ಯೋಗ ಅಂತ ಬೇರೆ ಇದೆ, ನಿರ್ಬೀಜ ಯೋಗ ಅಂತ ಹೇಳಿದ್ರೆ ಏನು, ಉದಾಹರಣೆಗೆ ಅನ್ಯ ದೇವತೆಗಳನ್ನೇ ಉತ್ತಮ ಸರ್ವೋತ್ತಮರು ಅಂತ ತಿಳಿಸುವಂತಹ ಯೋಗ ರಾಂಗ್ ಜ್ಞಾನ ಯಾವ್ದಿದೋ ಅದು ನಿರ್ಬೀಜ ಯೋಗ ಆಗುತ್ತೆ. ಅಷ್ಟೇ ಅಲ್ಲದೆ ನಿರೀಶ್ವರ ಯೋಗ ಅಂದ್ರೆ ಇನ್ನೊಂದು ಕಪಿಲ ಮಹರ್ಷಿ ಮಾಡಿದಂತಹ ನಿರೀಶ್ವರ ಸಾಂಖ್ಯವು ಅದು ನಿರ್ಬೀಜ ಯೋಗವೇ. ಯಾಕಂದ್ರೆ ಉಪಲಕ್ಷಣತೆ ಯಾವ ತಗೋಬೇಕು ಅಂದ್ರೆ ಭಗವಂತ ವಿಷ್ಣುವೇ ಸರ್ವೋತ್ತಮ ಅಂತ ಅಂತಹ ವಿಷ್ಣುವನ್ನು ಸೇರುವುದಕ್ಕೆ ಬೇಕಾದ ಸರಿಯಾದ ಜ್ಞಾನ ಯಾವುದಿದೋ ಅಂತಹ ವೈಷ್ಣವ ಜ್ಞಾನ ಯೋಗ ಅದು ವೈಷ್ಣವ ಯೋಗ ಆಗತ್ತೆ. ಅದಕ್ಕೆ ಬಿಟ್ಟು ಇರುವಂತಹ ಯೋಗವೆಲ್ಲವೂ ಕೂಡ ನಿರ್ಬೀಜ ಯೋಗ ಆಗುತ್ತೆ. ಅನ್ಯ ದೇವತೆಗಳನ್ನು ಸರ್ವೋತ್ತಮತ್ವೇನ ಪೂಜೆ ಮಾಡುವುದು ಇಲ್ಲ, ದೇವರೇ ಇಲ್ಲ ಅಂತಹ ಯೋಗವನ್ನು ಮಾಡ್ಲಿಕ್ಕೆ ಹೊರಡ್ತೀವಂತ ಹೋಗೋದು, ಇವೆಲ್ಲವೂ ಕೂಡ ಅದು ಸಾಂಖ್ಯ ನಿರೀಶ್ವರ ಸಾಂಖ್ಯ ಅದು ಅವೆಲ್ಲವೂ ಕೂಡ ನಿರ್ಬೀಜ ಯೋಗಗಳಾಗತ್ತೆ. ಸೊ ನಾನು ನಿನಗೆ ನಿರ್ಬೀಜ ಯೋಗವನ್ನು ಹೇಳ್ತಾ ಇಲ್ಲ, ಸಬೀಜ ಯೋಗ ವೈಷ್ಣವ ಯೋಗ ವಿಷ್ಣುವನ್ನು ಪಡೆಯುವುದಕ್ಕೆ ಬೇಕಾದಂತಹ ಜ್ಞಾನೋಪಾಯವನ್ನು ನಾನು ನಿನಗೆ ತಿಳಿಸಿಕೊಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಬೀಜಂ ವಿಷ್ಣು ಜಗತಃ ಅನ್ನೋದು ಅಂದ್ರೆ ಜಗತ್ತಿಗೆ ಬೀಜ ಮೂಲಭೂತನಾಗಿರುವ ಕಾರಣದ ವಿಷ್ಣುವಿಗೆ ಬೀಜ ಅಂತ ಹೆಸರು. ಶಾಖಾದ್ಯ ಅನ್ಯ ದೇವತಾ, ವಿಷ್ಣುವಿನಿಂದ ಬಂದ ಶಾಖೆಗಳು ಅನ್ಯ ದೇವತೆಗಳು ಅಂದ್ರೆ ಭಗವಂತ ಹುಟ್ಟಿಸಿದ್ದಾನ ಅವರನ್ನು, ಅದಕ್ಕೆ ಅನ್ಯ ದೇವತೆಗಳಿಗೆ ಕೊಂಬೆಗಳು ಬ್ರಾಂಚಸ್ ಅಂತ ಕರಿಬಹುದು. ಸೊ ಅವರು ಶಾಖೆಗಳಿದ್ದಂತೆ, ಅವ್ರ ಬೀಜಗಳಲ್ಲ ಮೂಲಗಳು ಅಲ್ಲ, ದೇ ಆರ್ ನಾಟ್ ದ ರೂಟ್ಸ್ ಆಫ್ ಎನಿಥಿಂಗ್. ಭಗವಂತ ಹುಟ್ಟಿಸಿದ ಅವ್ರು ಬಂತ, ಅವರು ಅಸ್ವತಂತ್ರರು, ನಾನೊಬ್ಬನೇ ಸ್ವತಂತ್ರ ಅಂತ ಹೇಳಿ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ಅದಕ್ಕೆ ನನ್ನ ನಿರ್ಬೀಜ ಯೋಗವನ್ನು ಹೇಳ್ತಾ ಇಲ್ಲ, ಸಬೀಜ ಯೋಗವನ್ನೇ ನಾನು ನಿನಗೆ ತಿಳಿಸಿಕೊಡ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿ ಹೇಳಿದ್ದಾನೆ. ಅದಾದ ಮೇಲೆ ನೆಕ್ಸ್ಟ್ ಇದರಲ್ಲಿ ಕಪಿಲನಾಮಕ 2ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಅಂತಹ ಯೋಗವನ್ನು ಹೇಗೆ ಪಡೆಯಬೇಕು. ಸೊ ಅಪರೋಕ್ಷ ಜ್ಞಾನ ಪಡೆಯಬೇಕಾದಕ್ಕೆ ಈ ವಿಧವಾದ ಸಬೀಜ ಯೋಗ ಬೇಕು, ವೈಷ್ಣವ ಯೋಗ ಬೇಕು. ಆ ವೈಷ್ಣವ ಯೋಗ ಹೇಗೆ ಬರುತ್ತೆ, ಅದಕ್ಕೆ ನಮಗೆ ಇರಬೇಕಾದ ಪ್ರವರ್ತನೆ, ವಾಟ್ ಕೈಂಡ್ ಆಫ್ ಲೈಫ್ ವಿ ಶುಡ್ ಲೀಡ್ ಟು ಹ್ಯಾವ್ ದಿ ಟು ಅಕ್ವೈರ್ ದಟ್ ಸಬೀಜ ಯೋಗ. ಆ ಸಬೀಜ ಯೋಗವನ್ನು ಪಡೆಯುವುದಕ್ಕೆ ನಾನೇನು ಮಾಡಬೇಕು, ಎಲ್ಲರೂ ಏನ್ ಮಾಡಬೇಕು ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಸ್ವಧರ್ಮಾಚರಣಂ ಶಕ್ಯ ಇಧರ್ಮಾಚ ನಿವರ್ತನಂ ದೈವಲಬ್ಧೇನ ಸಂತೋಷ ಆತ್ಮವಿಚರಣಾರ್ಚನಂ ಅಂತ ಹೇಳಿ ಅಂತಹ ಸಬೀಜ ಯೋಗವನ್ನು ಪಡೆಯುವುದಕ್ಕೆ ಏನು ಮಾಡಬೇಕಂದ್ರೆ ಶಕ್ಯ ಶಕ್ಯ ಶಕ್ತಿಯಾನುಸಾರವಾಗಿ ಯಥಾಶಕ್ತಿ ನಮಗೆ ಎಷ್ಟು ಯೋಗ್ಯತೆ ಇದೋ ಅಷ್ಟು ಯೋಗ್ಯತೆಯಿಂದ ಸ್ವಧರ್ಮಾಚರಣಂ ತನಗೆ ವಿಹಿತವಾದ ತನಗೆ ಮಾಡಬೇಕಾಗಿರುವಂತಹ ಧರ್ಮ ಆಚರಣೆಯನ್ನು ಧರ್ಮ ಅನುಷ್ಠಾನವನ್ನು ಮಾಡಬೇಕು. ಅದು ವಿಧರ್ಮಾಚ ನಿವರ್ತನಂ, ವಿಧರ್ಮದಿಂದ ಅಂದ್ರೆ ಆ ಧರ್ಮವಾಗದೆ ಇರುವಂತಹದ್ದು ಯಾವುದು, ಅಧರ್ಮ ಯಾವುದಿದು ಅವೆಲ್ಲವೂ ವಿಧರ್ಮಗಳು. ವಿಧರ್ಮದಿಂದ ನಿವರ್ತನಂ ಅಂದ್ರೆ ಪರಿತ್ಯಾಗ ಮಾಡುವುದು, ಫಾಲೋಯಿಂಗ್ ದಿ ಧರ್ಮ ಅಂಡ್ ನಾಟ್ ಫಾಲೋಯಿಂಗ್ ದಿ ವಿಧರ್ಮ. ಇಲ್ಲಿ ವಿಧರ್ಮ ಅಂತ ಹೇಳಿದ್ರೆ ಏನು ವಿಧರ್ಮಗಳು, ಅನೇಕ ಅಧರ್ಮವನ್ನು ಅಂದ್ರೆ ವಾಟ್ ಎವರ್ ಇಸ್ ಇಂಪ್ರಾಪರ್, ಇಂಪ್ರಾಪರ್ ಬಿಹೇವಿಯರ್ ಇದು ಅಧರ್ಮ. ಆದ್ರೆ ದೇರ್ ಆರ್ ಹೌ ಟು ಇಂಪ್ರಾಪರ್ ಬಿಹೇವಿಯರ್ ಅನ್ನೋದು ಬಹಳ ಕಾಂಪ್ಲೆಕ್ಸ್. ಧರ್ಮ ಅಧರ್ಮಗಳ ಜ್ಞಾನ ಬರಬೇಕಂದ್ರೆ ಗುರುಗಳ ಗೈಡೆನ್ಸ್ ಬೇಕಾಗಿರುತ್ತೆ. ಧರ್ಮ ಯಾವುದು, ಅಧರ್ಮ ಯಾವುದು, ವಿಧರ್ಮ ಯಾವುದು, ಅದೇ ಕರ್ಮ ಕರ್ಮನೋ ಘನಾಗತಿ ಅಂತೇಳಿ ಭಗವದ್ಗೀತೆ ಹೇಳಿದಂತೆ ಇಲ್ಲಿ ಕೂಡ ಕರ್ಮಗತಿ ವಿಧಾನವು ಮಾತ್ರವೇ ಕಾಂಪ್ಲೆಕ್ಸ್ ಅಲ್ಲ, ಧರ್ಮದ ವಿಧಾನವೂ ಕಾಂಪ್ಲೆಕ್ಸ್. ಯಾವ್ದಾವ್ದು ಒಳ್ಳೆ ಕರ್ಮ ಯಾವ್ದು ಕೆಟ್ಟ ಕರ್ಮ ಅಂತ ಹೇಳುವುದು ಎಷ್ಟು ಕಷ್ಟವೋ, ಯಾವ್ದು ಒಳ್ಳೆ ಧರ್ಮ ಯಾವ್ದು ಕೆಟ್ಟ ಧರ್ಮ ಅಂತ ಹೇಳುವುದು ಅಷ್ಟೇ ಕಷ್ಟ. ಸೊ ಈ ವಿಧರ್ಮ ಅನ್ನುವ ಶಬ್ದಕ್ಕೆ ಆಚಾರ್ಯರಲ್ಲಿ ಕೂಡ ಬಂದು ನಮ್ಗೆ ಹೇಳುವ ವಿಧರ್ಮ ಪರಧರ್ಮಶ್ಚ ಆಭಾಸ ಉಪಮಾಚರ ಅಧರ್ಮ ಶಾಖ ಪಂಚ ಇಮೇ ಧರ್ಮಜ್ಞೋ ಅಧರ್ಮವತ್ಯಜೇತ್ ಅಂತ ಹೇಳಿ ವಿಸ್ತಾರ ಮಾಡಿ ಹೇಳ್ತಾರೆ. ಅಂದ್ರೆ ಏನು ವಿಧರ್ಮ, ಈ ಅಧರ್ಮ ಯಾವ್ದಿದೆ ನೋಡ್ರಿ, ಅಧರ್ಮ ಒಂದು ದೊಡ್ಡ ಮೂಲಭೂತವಾದ ಸ್ಟೆಮ್ ಇದ್ದಂತ ತಗೊಂಡ್ರೆ ಅದರ ಶಾಖೆಗಳು ಅಧರ್ಮ, ವಾಟ್ ಎವರ್ ಇಸ್ ಮೋಸ್ಟ್ ಇಂಪ್ರಾಪರ್ ಬಿಹೇವಿಯರ್ ಅವೆಲ್ಲವೂ ಅಧರ್ಮಗಳು. ಅಧರ್ಮಗಳನ್ನು ಬಿಡಬೇಕು, ಅಧರ್ಮವನ್ನು ಬಿಟ್ಟಂತೆ ನಾವು ವಿಧರ್ಮಗಳನ್ನು ಬಿಡಬೇಕು. ವಿಧರ್ಮ ಅಂದ್ರೆ ಏನು, ಕೆಟ್ಟ ಧರ್ಮಗಳು, ವಾಟ್ ಎವರ್ ಇಸ್ ಇಂಪ್ರಾಪರ್ ಬಿಹೇವಿಯರ್ ಅವೆಲ್ಲವೂ ವಿಧರ್ಮಗಳಾಗುತ್ತೆ. ಅಷ್ಟೇ ಅಲ್ಲದೆ ಪರಧರ್ಮಗಳು, ಸಮಥಿಂಗ್ ಮೇ ಬಿ ಪ್ರಾಪರ್ ಫಾರ್ ಸಮ್ಮನ್ ಎಲ್ಸ್ ಬಟ್ ಇಟ್ ಈಸ್ ಇಂಪ್ರಾಪರ್ ಫಾರ್ ಅಸ್. ಸೊ ಎಲ್ಲರಿಗೂ ಇಂಪ್ರಾಪರ್ ಆಗಿರುವುದು ವಿಧರ್ಮಗಳಾದರೆ ಇನ್ನೊಬ್ಬರಿಗೆ ಪ್ರಾಪರ್ ಆಗಿರುತ್ತೆ, ನಮಗೆ ಇಂಪ್ರಾಪರ್ ಆಗಿರುವುದು ಅದು ಪರಧರ್ಮಗಳು. ಅಂದ್ರೆ ಪರಧರ್ಮ ಅಂದ್ರೆ ಬೇರೆಯವರ ಧರ್ಮಗಳು, ನಮಗೆ ಧರ್ಮಗಳಲ್ಲ ಅದು, ಅದನ್ನು ಕೂಡ ಬಿಡಬೇಕು. ಸೊ ಪರಧರ್ಮಶ್ಚ ಆಭಾಸ, ಕೆಲವು ಸಂದರ್ಭಗಳಲ್ಲಿ ಅದು ನಮ್ಮ ಧರ್ಮಗಳಿದ್ದಂತೆ ತೋರುತ್ತೆ, ಆದ್ರೆ ಅದು ನಮ್ಮ ಧರ್ಮಗಳಲ್ಲ, ಆ ವಿಧವಾಗಿರುವಂತಹದ್ದು. ಸೊ ಅಪ್ಯಾರೆಂಟ್ ಆಗಿರುವಂತಹ ಧರ್ಮಗಳು, ಅಪ್ಯಾರೆಂಟ್ಲಿ ದೇ ಮೇ ಸೀಮ್ ಟು ಬಿ ನಮ್ಮ ಧರ್ಮ ಇದ್ದಂತೆ ತೋರಬಹುದು, ಆದ್ರೆ ನಿಜವಾಗದು ನಮ್ಮ ಧರ್ಮಗಳಲ್ಲ. ಅಂತ ಆಭಾಸ ಧರ್ಮಗಳನ್ನು ಕೂಡ ಬಿಡಬೇಕು. ಉಪಮಾ, ಕೆಲವು ಸಂದರ್ಭಗಳಲ್ಲಿ ವಿ ಮೇ ಕಂಪೇರ್ ಸಮ್ ನಮ್ಮ ಧರ್ಮಗಳಂತೆ ಇದೆ ಅಂತ ಹೇಳಿ ವಿ ಮೇ ಕಂಪೇರ್ ಮಾಡ್ತೀವಿ. ಅಂದ್ರೆ ಇದು ಧರ್ಮವಂತೆ ತೋರುವುದಿಲ್ಲ, ಆಭಾಸವೂ ಅಲ್ಲ, ಆದ್ರೆ ಜಸ್ಟ್ ಕಂಪೇರ್ ವಿತ್ ಅವರ್ ಧರ್ಮ. ಹಾಗೆ ಉಪಮಾ, ಉಪಮಾ ಅಂದ್ರೆ ಕಂಪ್ಯಾರಿಸನ್, ಸುಮ್ಮನೆ ನಮ್ಮ ಧರ್ಮದಲ್ಲಿ ಕಂಪೇರ್ ಮಾಡಿದ ಮಾತ್ರಕ್ಕೆ ಯಾವುದು ನಮ್ಮ ಧರ್ಮವಲ್ಲವೋ ಅದು ಅದನ್ನು ಕೂಡ ಬಿಡಬೇಕು. ಛಲಹ, ಮೋಸ ಮಾಡಿ ಇದು ನಿಮ್ಮ ಧರ್ಮ ಅಂತ ಯಾರೋ ನಮಗೆ ಮೋಸ ಮಾಡಿ ನಮಗೆ ಹತ್ತಿಸಬಹುದು, ಅಂತಹ ಛಲದಿಂದ ಬಂದ ಅಂದ್ರೆ ಮೋಸದಿಂದ ಬಂದ ಧರ್ಮಗಳು ಯಾವ್ದಿದೆ ಅವನ್ನು ಕೂಡ ಬಿಡಬೇಕು. ಇವೆಲ್ಲವೂ ಕೂಡ ಅದರ ಫಾರ್ಮ್ಸ್ ಆಫ್ ಬ್ರಾಂಚಸ್ ಆಫ್ ಅಧರ್ಮ. ಸೊ ಅಧರ್ಮವನ್ನು ಬಿಟ್ಟಂತೆ ಈ ವಿಧರ್ಮಗಳನ್ನೆಲ್ಲವನ್ನು ಕೂಡ ಬಿಡಬೇಕು ಅನ್ನೋದನ್ನು ಅದಕ್ಕೆ ವಿಧರ್ಮಾಚ ನಿವರ್ತನಂ ಅನ್ನುವುದು ಇಷ್ಟನ್ನು ನಮಗೆ ತಿಳಿಸಿಕೊಡುತ್ತೆ. ಸೊ ಸ್ವಧರ್ಮ ಆಚರಣೆ ಮಾಡಬೇಕು, ವಿಧರ್ಮದಿಂದ ನಾವು ದೂರ ಹೋಗಬೇಕು, ಅದನ್ನು ಬಿಟ್ಟು ಬಿಡಬೇಕು, ಪರಿತ್ಯಾಗ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ದೈವಲಬ್ಧೇನ ಸಂತೋಷ ಅಂತೇಳಿ, ನಾವು ದೈವಲಬ್ಧೇನ ಸಂತೋಷ ಅಂದ್ರೆ ತನ್ನ ಅದೃಷ್ಟ ಪ್ರೇರಕ ಭಗವಂತ ಅನುಗ್ರಹದಿಂದ ಅಂದ್ರೆ ಅಲಂಬುದಿರಬೇಕು, ಕಂಟೆಂಟ್ಮೆಂಟ್ ಅಂತ ಹೇಳ, ಅಪ್ಪ ದೇವರು ನನಗೆ ಇಷ್ಟು ಕೊಟ್ಟಿದ್ದಾನೆ, ಇದು ನನಗೆ ಎಷ್ಟು ಕೊಡಬೇಕು ದೇವರು ಅಷ್ಟು ಕೊಟ್ಟಿದ್ದಾನೆ, ಇದಕ್ಕೆ ಮಿಂಚಿ ದೇವರು ನನಗೆ ಕೊಟ್ಟಿಲ್ಲ ಅಂದ್ರೆ ಅದರ ಅರ್ಹತೆ ನನಗಿಲ್ಲ ಅಂತ ಹೇಳಿ ದೇವರು ಕೊಟ್ಟಷ್ಟರಲ್ಲಿ ನಮಗೆ ಸಂತೃಪ್ತಿ ಭಾವ ಬರಬೇಕು. ಅಂದ್ರೆ ಆಂಬಿಷನ್ ಇರಬಾರದು ಲೈಫ್ ನಲ್ಲಿ ಅಂತ ಅರ್ಥ ಅಲ್ಲ, ಆಂಬಿಷನ್ ಇಟ್ಕೋಬೇಕು, ನಾವು ಪ್ರಯತ್ನ ಮಾಡಬೇಕೆಲ್ಲವೂ, ಆದರೆ ದೇವರು ಕೊಟ್ಟ ಫಲವನ್ನು ಸಿಕ್ಕಿದಾಗ ಸಿಕ್ಕಿದ್ದಷ್ಟು ಎಷ್ಟು ಸಿಕ್ಕಿದೋ ಅದು ದೇವರು ಅಷ್ಟೇ ನಮಗೆ ಕೊಡಬೇಕಂತ ಬಯಸಿದ್ದಾನೆ ಅನ್ನುವ ಜ್ಞಾನವೂ ನಮಗಿರಬೇಕು. ಹೀಗೆ ದೈವಲಬ್ಧೇನ ಸಂತೋಷವನ್ನು ಇರಬೇಕು. ಅದಾದ ಮೇಲೆ ಆತ್ಮವಿಚ್ಛರಣಾರ್ಚನ ಅಂತೇಳಿ, ಆತ್ಮವಿತ್, ಆತ್ಮ ಅಂದ್ರೆ ಪರಮಾತ್ಮ ಅಂತೇಳಿ, ಆತ್ಮವಿತ್ ತಿಳಿದವನು, ಪರಮಾತ್ಮನನ್ನು ತಿಳಿದವನು ಅಂದ್ರೆ ಬ್ರಹ್ಮಜ್ಞಾನಿ, ಆತ್ಮವಿತ್ ಅಂದ್ರೆ ಬ್ರಹ್ಮಜ್ಞಾನಿ. ಅಂತಹ ಬ್ರಹ್ಮಜ್ಞಾನಿಗಳ ಚರಣಗಳಿಗೆ ಪೂಜೆ ಮಾಡಬೇಕು, ಅಂದ್ರೆ ಬ್ರಹ್ಮಜ್ಞಾನಿಗಳನ್ನು ಅರ್ಚನೆ ಮಾಡಬೇಕು ಅಂತೇಳಿ. ಸೊ ಅಂದ್ರೆ ಯಾರು ಒಳ್ಳೆ ಬ್ರಹ್ಮಜ್ಞಾನಿಗಳಾಗಿದ್ದಾರೋ ಅಂತಹ ಬ್ರಹ್ಮಜ್ಞಾನಿಗಳಾದವರ ಪಾದಗಳಿಗೆ ನಾವು ಎರಗಿ ಅವರ ಮೂಲಕವಾಗಿ ಜ್ಞಾನವನ್ನು ಪಡೆದು ಅವರನ್ನು ಸಂತುಷ್ಟಿಪಡಿಸಬೇಕು, ಅವರ ಸೇವನೆಯನ್ನು ಮಾಡಬೇಕು ಅಂತ ಹೇಳಿ ಆತ್ಮವಿಚ್ಚರಣಾರ್ಚನ ಅನ್ನೋದನ್ನಲ್ಲಿ ಹೇಳಿದ್ದಾರೆ. ಅದನ್ನು ವಿಜಯದ್ವಜರ ಮಾತುಗಳಲ್ಲಿ ಏನ್ ಹೇಳಿದ್ದಾರೆ ಅಂತ ನೋಡೋಣ. ಇಲ್ಲಿ ಹೇಳ್ತಾರೆ, ಸೊ ಯೋಗಸ್ತು ಜ್ಞಾನ ಸಾಧನಮೇವ ತಸ್ಯ ಕಿಂ ಸಾಧನ ಇರುತ್ತಾರ ಅಂತೇಳಿ. ಯೋಗ ಅಂದ್ರೆ ಜ್ಞಾನ ಸಾಧನವಾಯಿತು. ಸೊ ಯೋಗ ಜ್ಞಾನ ಸಾಧನವಾದ್ರೆ ಅಂತಹ ಯೋಗಕ್ಕೆ ಏನು ಸಾಧನ ಅಂತ ಹೇಳಿದ್ರೆ ತಸ್ಯ ಕಿಂ ಸಾಧನ ಇದೆ ತತ್ರ ಸ್ವಧರ್ಮ ಆಚರಣಂ ಇತಿ ಆರಭ್ಯ ಸಮಾಧಾನಂ ತಥಾ ಆತ್ಮನ ಇತ್ಯನ್ಯೇನ ಗಂಧೇನ ಅಂತೇಳಿ. ಅಂದ್ರೆ ಇಲ್ಲಿ ಸ್ವಧರ್ಮಾಚರಣ ಅಂತ ಇದು ಎಲ್ಲ ಹೇಳ್ತಾ ಇರೋದು ಇನ್ನು ಈ ಒಂದು ಶ್ಲೋಕವೇ ಅಲ್ಲ, ಮುಂದಿನ ಶ್ಲೋಕಗಳಲ್ಲಿ ಕೂಡ ಏನೇನು ಮಾಡಬೇಕು ನಾವು ಆ ಯೋಗವನ್ನು ಪಡೆಯುವುದಕ್ಕನ್ನುವುದನ್ನು ಹೇಳ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಧರ್ಮಾಚ ನಿವರ್ತನ ಅಂದ್ರೆ ಧರ್ಮವಿತ್ ಅವಭಾಸಮಾನಾಂಚ ಶಾಸ್ತ್ರ ನಿಷಿದ್ಧಾನಾಂ ಪಂಚವಿಧ ಧರ್ಮ, ಐದು ನಾವು ನೋಡಿದ್ವಿ, ಐದು ವಿಧವಾದ ಧರ್ಮಗಳ ಅವನ್ನು ಅಂದ್ರೆ ಐದು ವಿಧವಾದ ಅಧರ್ಮಗಳು ಯಾವುದು ಅದೆಲ್ಲವನ್ನು ಕೂಡ ನಾವು ತ್ಯಾಗ ಮಾಡಬೇಕು. ಸಂತೋಷೋ ಅಲಂ ಬುದ್ಧಿ ಅಂತೇಳಿ ಸಂತುಷ್ಟಿಯನ್ನು, ಕಂಟೆಂಟ್ಮೆಂಟ್ ಅನ್ನೋದು ಅದನ್ನು ಇಟ್ಕೊಂಡಿರಬೇಕು. ಭಗವಂತ ಕೊಟ್ಟರಷ್ಟರಲ್ಲಿ ನಾವು ಸಂತೃಪ್ತರಾಗಬೇಕು. ಏನಿದಕ್ಕೇನ ಭುಂಜೀತ ಅಂತ ಹೇಳಿ ಮಾ ಉದಕ್ಕಶ್ಯ ಸಿದ್ಧನಮ್ ಅಂತ ಹೇಳಿ ಈಶಾಶ್ವರಿಂದ ಬಂದ ಅದೇ ಮಾತುಗಳನ್ನು ನಾವು ನೆನಪಿನಲ್ಲಿ ತಂದುಕೋಬಹುದು. ದೈವಂ ಸ್ವಾದೃಷ್ಟ ಪ್ರೇರಕೋ ಭಗವಾನ್ ಅಂತೇಳಿ, ನಮಗೆ ದೈವ ಅಂದ್ರೆ ಭಗವಂತನಿಂದ ಎಷ್ಟು ಸಿಗಬೇಕು ಭಗವಂತ ಅಷ್ಟು ನಮಗೆ ಕೊಟ್ಟಿದ್ದಾನೆ, ಅಷ್ಟರಲ್ಲಿ ನಾವು ಸಂತೃಪ್ತಿಯನ್ನು ಪಡಬೇಕು ಅಂತೇಳಿ. ತದನುಗ್ರಹತ ಪ್ರಾಪ್ತೇನ, ಭಗವಂತನ ಅನುಗ್ರಹದಿಂದ ಏನು ಸಿಕ್ಕಿದೋ ಅದರಲ್ಲಿ ನಾವು ಸಂತೃಪ್ತಿಯನ್ನು ಪಡೆದಿರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆತ್ಮವಿದಾಂ ಬ್ರಹ್ಮಜ್ಞಾನಿನಾಂ ಶ್ರೀಪಾದಾರ್ಚನ, ಅವರ ಶ್ರೀಪಾದಗಳನ್ನು ಅವರ ಚರಣಗಳನ್ನು ನಾವು ಪೂಜೆ ಮಾಡಬೇಕು, ಅವರಿಂದ ನಾವು ಜ್ಞಾನವನ್ನು ಪಡೆಯಬೇಕು, ಅವರನ್ನು ಸಂತೃಪ್ತಿಗೊಳಿಸಬೇಕು, ಅವರ ಸೇವನೆಯನ್ನು ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನಮಗೆ ನೆಕ್ಸ್ಟ್ ಶ್ಲೋಕದಲ್ಲಿ ನೆಕ್ಸ್ಟ್ ಒಂದು ಪದ್ಯ ಮಾಡಿಬಿಡೋಣ, ಮೂರು ಶ್ಲೋಕಗಳನ್ನು ಮಾಡಿಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಇಲ್ಲಿ ಗ್ರಾಮ್ಯ ಧರ್ಮ ನಿವೃತ್ತಿಶ್ಚ ಮೋಕ್ಷ ಧರ್ಮ ರತಿಸ್ತಥ ಮಿತಮೇಧ್ಯಾದನಂ ಶಶ್ವತ್ ವಿವಿಕ್ತ ಕ್ಷೇತ್ರ ಸೇವನಂ ಅಂತ ಹೇಳಿ, ಗ್ರಾಮ್ಯ ಧರ್ಮ ನಿವೃತ್ತಿಶ್ಚ ಅಂತೇಳಿ, ಗ್ರಾಮ್ಯ ಧರ್ಮವನ್ನು ಬಿಡಬೇಕು. ಏನು ಗ್ರಾಮ್ಯ ಧರ್ಮ ಅಂದ್ರೆ ಏನು ಅಂತೇಳಿ, ಗ್ರಾಮ್ಯ ಧರ್ಮ ನಿವೃತ್ತಿ ಅಂದ್ರೆ ಗ್ರಾಮ್ಯ ಧರ್ಮ ಅಂದ್ರೆ ವಿಷಯ ಮೆಟೀರಿಯಲಿಸ್ಟಿಕ್ ರನ್ನಿಂಗ್ ಆಫ್ಟರ್ ದ ಮೆಟೀರಿಯಲ್ ಅಂದ್ರೆ ಕೇವಲ ಭಗವಂತನನ್ನು ಬಿಟ್ಟು ಬಿಟ್ಟು ಕೇವಲ ಮೆಟೀರಿಯಲಿಸ್ಟಿಕ್ ಸೇ ಬೇಕಂತೇಳಿ, ವಿಷಯ ಸೇವನವೇ ಬೇಕಂತೇಳಿ, ಅಷ್ಟೇ ಸಾಕು ಅಂತೇಳಿ ಗ್ರಾಮ್ಯ ಧರ್ಮ ನಿವೃತ್ತಿ, ವಿಷಯ ಸೇವನೆಯನ್ನು ಮಾಡ್ತಾ ಇರೋದು ಯಾವ್ದಿದೋ ಅಂತಹ ಅದು ಗ್ರಾಮ್ಯ ಧರ್ಮ ಅಂತಾರೆ. ಅದನ್ನು ನಿವೃತ್ತಿ ಅದನ್ನು ಬಿಡಬೇಕು ಅಂದ್ರೆ ವಿಷಯ ಸೇವನೆಯನ್ನು ಬಿಡಬೇಕು. ಇಲ್ಲ ಅಥವಾ ಗ್ರಾಮ್ಯ ಧರ್ಮ ನಿವೃತ್ತಿ ಅಂದ್ರೆ ನಮಗೆ ಸಂಸಾರ ಬಂಧನಕ್ಕೆ ಒಳಗಾಗುವಂತೆ ದೇವರ ಹೆಸರೇ ದೇವರ ಪೂಜೆ ಮಾಡ್ತಿದ್ದು ಮಾತಾಡೋದು ಮತ್ತು ವಿಷಯ ಸೇವನಕ್ಕಾಗಿ ಮೆಟೀರಿಯಲಿಸ್ಟಿಕ್ ಜಾಯ್ಸ್ ಮಾತ್ರ ಅದಕ್ಕೇ ಬೇಕು ಅಂತ ಹೇಳಿ ದೇವರ ಪೂಜೆಯನ್ನು ಮಾಡುವುದು, ಅವು ಕೂಡ ಬಂಧನ ಅಂದ್ರೆ ನಮ್ಮವನ್ನು ಮತ್ತು ಬಂಧನಕ್ಕೆ ಒಳಗಾಗುವುದೆಲ್ಲ ಒಟ್ಟಿಗೆ ಬಿಡಬೇಕು. ಬೇಸಿಕ್ ಪ್ರಿನ್ಸಿಪಲ್ ಇಸ್ ನಮ್ಮನ್ನು ಮತ್ತು ಕಟ್ಟಿಹಾಕುವಂತಹ ಸಂಸಾರ ಬಂಧನದಲ್ಲಿ ಕಟ್ಟಿಹಾಕುವಂತಹ ಸ್ಥಿತಿ ನಮಗೆ ಬರಬಾರದು ಅಂತದ್ದೆಲ್ಲ ಕೂಡ ಬಿಡಬೇಕು. ಸೊ ಗ್ರಾಮ್ಯ ಧರ್ಮ ಅಂತ ಹೇಳಿದರೆ ವಿಷಯ ಸೇವನೆಯನ್ನು ಅಂದ್ರೆ ಕೇವಲ ವಿಷಯ ಸೇವನೆ ಬೇಕನ್ನುವ ದೃಷ್ಟಿಯನ್ನು ಬಿಡಬೇಕು. ಅಷ್ಟೇ ಅಲ್ಲದೆ ಆ ವಿಷಯ ಸೇವನಕ್ಕಾಗಿ ಮತ್ತು ಮೆಡಿಸಿನ್ಗಾಗಿ ಮತ್ತು ದೇವರ ಕಾರ್ಯಗಳನ್ನು ಪೂಜೆ ಮಾಡ್ತೀವಿ, ಯಾಕೆ ಪೂಜೆ ಮಾಡ್ತೀರಾ, ನನಗೆ ಎಲ್ಲ ಮೆಟೀರಿಯಲ್ಸ್ ಜಾಸೇ ಬೇಕಂತ ಅದಕ್ಕೆ ಅದೇ ದೃಷ್ಟಿ ಅಂದ್ರೆ ಭಗವದ್ ಅನುಗ್ರಹ ಬೇಕನ್ನುವ ದೃಷ್ಟಿ ಇರಬೇಕು. ಏನೋ ಯಾವ್ದು ನಮ್ಮ ಕಷ್ಟಗಳು ಬಂದ್ರೆ ಕಷ್ಟಗಳು ಹೋಗಲಕ್ಕ ಮಾಡುವುದು ಇದೆ, ನಮ್ಮ ವೀಕ್ನೆಸ್ ಇದೆ ಅದು. ಆ ವೀಕ್ನೆಸ್ ಇದ್ರೂ ಕೂಡ ಅಷ್ಟೇ ಆ ದೃಷ್ಟಿಯಲ್ಲಿಟ್ಕೊಂಡು ನನಗೆ ಈ ಕಷ್ಟ ಹೋಗಲಕ್ಕೆ ಮಾತ್ರ ಮಾಡ್ತಾ ಇದ್ದೀನಿ ಅನ್ನುವ ದೃಷ್ಟಿ ಇಲ್ಲದೆ, ಅಪ್ಪ ಭಗವಂತನೇ ನನ್ನ ಸಾಧನೆ ಮುಂದುವರಿಸಬೇಕು, ನಿನ್ನ ಸೇವನೆಯನ್ನು ನಾನು ಮಾಡಬೇಕು, ಈ ಕಷ್ಟಗಳಿದ್ದರೆ ನನಗೆ ಅದು ಪ್ರತಿಬಂಧಕವಾಗ್ತಾ ಇದೆ ನಿನ್ನ ಸೇವೆ ಮಾಡಲಿಕ್ಕೆ, ಅದಕ್ಕೆ ಈ ಕಷ್ಟಗಳನ್ನು ದೂರ ಮಾಡಬೇಕು ಯಾಕಂದ್ರೆ ಮತ್ತು ನಿನ್ನ ಸೇವನೆಗಾಗಿ. ಅಲ್ಟಿಮೇಟ್ ಗೋಲ್ ಭಗವಂತನನ್ನು ಪಡೆಯುವುದಕ್ಕೆ, ಭಗವಂತನನ್ನು ಪಡೆಯುವುದಕ್ಕಾಗಿ ಮೆಟೀರಿಯಲಿಸ್ಟಿಕ್ ಜಾಯ್ ಕೇಳಬಹುದು, ಹೊರತು ಮೆಟೀರಿಯಲಿಸ್ಟಿಕ್ ಜಾಯ್ಸ್ಗಾಗಿ ಮೆಟೀರಿಯಲಿಸ್ಟಿಕ್ ಜಾಯ್ಸ್ ಕೇಳಬಾರದು. ಅಲ್ಟಿಮೇಟ್ ಗೋಲ್ ಶುಡ್ ಬಿ ದ ಲಾರ್ಡ್. ಆ ದೃಷ್ಟಿಯಿಂದ ಮಾಡಬೇಕಂತೇಳಿ ಗ್ರಾಮ್ಯ ಧರ್ಮ ನಿವೃತ್ತಿ ಅಂತೇಳಿ, ಮೋಕ್ಷ ಧರ್ಮ ರಚಿಸ್ತದ. ಸೊ ಇವೆರಡು ಒಟ್ಟಿಗೆ ಹೋಗುವಂತ ಟೂ ಸೈಡ್ಸ್ ಆಫ್ ಎ ಕಾಯಿನ್. ಅದಕ್ಕೆ ಗ್ರಾಮ್ಯ ಧರ್ಮ ನಿವೃತ್ತಿ ಯಾವಾಗುತ್ತೆ, ಮೋಕ್ಷ ಧರ್ಮ ರತಿ ಇದ್ದಾಗ. ಮೋಕ್ಷ ಧರ್ಮದಲ್ಲಿಯೇ ನಮಗೆ ಪ್ರೀತಿ, ಅತ್ಯಂತ ಪ್ರೀತಿಯನ್ನು ಇಟ್ಕೊಂಡಿರಬೇಕು, ಅಂತಹ ಮೋಕ್ಷ ಧರ್ಮ ರತಿ ಇರಬೇಕು. ಮಿತಮೇಧ್ಯಾದನಂ, ಮಿತಮೇಧ್ಯಾದನಂ ಅಂದ್ರೆ ಮಿತವಾಗಿರುವಂತಹ ಶುದ್ಧ, ಮೇಧ್ಯ ಅಂದ್ರೆ ಶುದ್ಧವಾಗಿರುವಂತಹ, ಮಿತ ಅಂದ್ರೆ ಮಿತದ್ದು, ಹೀಗೆ ಮಿತವಾಗಿರುವಂತಹ ಶುದ್ಧವಾಗಿರುವಂತಹ ಪದಾರ್ಥವನ್ನು ಉಣ್ಣುವುದು ಅಂದ್ರೆ ಆಹಾರ, ನಾವು ತಿನ್ನುವ ಆಹಾರ, ಯು ಆರ್ ವಾಟ್ ಯು ಈಟ್ ಅಂತ ಹೇಳಿ ನಾವು ಇಂಗ್ಲಿಷ್ ನಲ್ಲಿ ಅದನ್ನ ಕೇಳ್ತೀವಿ. ನಮ್ಮ ಆಹಾರಕ್ಕೆ ತಕ್ಕಂತೆ ನಮ್ಮ ಮನೋಪ್ರವೃತ್ತಿ ಇರುತ್ತೆ. ಆಹಾರ ಚೆನ್ನಾಗಿ ಇದ್ದರೆ ನಮ್ಮ ಮನೋಪ್ರವೃತ್ತಿಯು ಚೆನ್ನಾಗಿ ಇರುತ್ತೆ. ನಾವು ಒಳ್ಳೆ ದಾರಿಯಲ್ಲಿ ನಡೆಯಬೇಕಂದ್ರೆ ನಮ್ಮ ಆಹಾರವೂ ಒಳ್ಳೆದಾಗಿರಬೇಕು. ಅದಕ್ಕೆ ಮಿತವಾಗಿರುವಂತಹ, ಮೇಧ್ಯವಾಗಿರುವಂತಹ ಆ ಪದಾರ್ಥಗಳನ್ನು, ಆಹಾರವನ್ನು ನಾವು ಉಣ್ಣಬೇಕು. ಅದು ನಮ್ಮಂದ್ರೆ ಉಣ್ಣುವುದು, ಮಿತ ಅಂದ್ರೆ ಲೆಸ್ ಕ್ವಾಂಟಿಟೀಸ್, ಮೇಧ್ಯ ಅಂದ್ರೆ ಶುದ್ಧವಾಗಿರುವುದು, ಅದು ನಮ್ಮಂದ್ರೆ ಉಣ್ಣುವುದು. ಮಿತವಾಗಿರುವುದು, ಮೇಧ್ಯವಾಗಿರುವುದು ಅಂದ್ರೆ ಸ್ವಲ್ಪವಾಗಿರುವುದು, ಶುದ್ಧವಾಗಿರುವ ಪದಾರ್ಥಗಳನ್ನು ಉಣ್ಣಬೇಕು. ಶಾಶ್ವತ ಯಾವಾಗಲೂ ಕೂಡ ವಿವಿಕ್ತ ಕ್ಷೇತ್ರ ಸೇವನ, ವಿವಿಕ್ತ ವಿವೇಕದಿಂದ ಕೂಡಿದ ಅಂದ್ರೆ ಒಳ್ಳೆ ಕ್ಷೇತ್ರಗಳನ್ನು, ಯಾವ್ದಾವುದೋ ಕ್ಷೇತ್ರಗಳಕ್ಕೆ ಹೋಗದೆ ವಿವೇಕವನ್ನು, ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ಸತ್ ಕ್ಷೇತ್ರಗಳನ್ನು, ಒಳ್ಳೆ ಕ್ಷೇತ್ರಗಳಿಗೆ ಹೋಗಬೇಕು. ವಿವಿಕ್ತ ಕ್ಷೇತ್ರ ಸೇವನಂ, ಅಂತಹ ಒಳ್ಳೆ ಭಗವಂತನ ಸನ್ನಿಧಾನವಿರುವಂತಹ ಕ್ಷೇತ್ರಗಳಿಗೆ ನಾವು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ವಿಸಿಟ್ ಮಾಡಿ ಆ ಭಗವಂತನ ಸೇವೆಯನ್ನು ಮಾಡುವುದು, ಆಯಾ ಕಾಲಗಳಿಗೆ ಭಗವಂತನ ಚಿಂತನೆಯನ್ನು ಮಾಡುವುದು ಇತ್ಯಾದಿಗಳನ್ನು ಮಾಡುವುದರ ಮೂಲಕವಾಗಿ ನಮಗೆ ಆ ಯೋಗಾಭ್ಯಾಸದ ಸಾಮರ್ಥ್ಯ ಬರುತ್ತೆ. ಸೊ ದಿಸ್ ಇಸ್ ಆಲ್ ರಿಕ್ವೈರ್ಮೆಂಟ್ಸ್, ಪ್ರೀ ರಿಕ್ವೈರ್ಮೆಂಟ್ಸ್ ಫಾರ್ ಅಕ್ವೈರಿಂಗ್ ದ ಯೋಗ ಜ್ಞಾನ. ಯೋಗ ಜ್ಞಾನವನ್ನು ಪಡೆಯುವುದಕ್ಕೆ ಬೇಕಾದಂತಹ ಉಪಕರಣಗಳು, ಸಾಧನಗಳಿವೆಲ್ಲ ಆಗಿದೆ. ಸೊ ಈ ವಿಧವಾಗಿ ಹೇಳ್ತಾ ಇದ್ದಾರೆ. ಅವೆಲ್ಲ ಹೇಳುವಾಗ ಅಲ್ಲಿ ಬೇಕಾದ ನಿಯಮಗಳನ್ನು, ನಿಯಮನಗಳನ್ನು ಅವೆಲ್ಲವನ್ನು ಕೂಡ ಹೇಳ್ತಾರೆ. ಅದನ್ನು ನಾವು ಮುಂಚಿನ ಶ್ಲೋಕದಲ್ಲಿ ಹೇಳ್ತಾರೆ, ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಇಲ್ಲಿಗೆ ಇವತ್ತಿನ ವಿಷಯಗಳನ್ನು, ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಕ್ಲಾಸ್ ಇಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಗಾಯನವಾದ ಮನಸ್ಸೇಂದಿಯರುವ ಬುದ್ಧಾತ್ಮನ ಭಾವ ಕರೋಮಿ ಸರ್ವಂ ಪರಸ್ಮೈ ಶ್ರೀಮನ್ನಾರಾಯಣ ಸಮರ್ಪಯಾಮಿ ಶಿಕ್ಷಣ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು.